सत्य ज्ञान तो स्वरूपनाद श्री कृष्ण परमात्मन शब्द रूपवा शरीर शिवभावत अनुभवता परिशुद्ध अंतकर्णर एल भक्तरिगू दिव्य सन्निधि श्री श्री स्वामी ಸಾನ್ನಿಧ್ಯ ದೈವಪಾತ್ರ ಸ್ಥಾನದಲ್ಲಿ ಶ್ರೀ ಭಗವತ್ಸ್ಮರಣೆ ಜೊತೆಯಲ್ಲಿ ಭೂರಿಭೂರಿ ನಾರಾಯಣ ಸ್ಮರಣೆ ಮಾಡ್ತಾ ಇದ್ದೇವೆ. ಈ ಸಭೆಯಲ್ಲಿ ಯಾರ ವಿಷಯದಲ್ಲಿ ಭಾರತ ಭೂಮಿ ಹೆಮ್ಮೆ ಪಟ್ಟುಕೊಳ್ಬಹುದೋ ಅಂತಹ ಮಹಾವಿದ್ವಾಂಸರು ಸಮಾಸೀನರಾಗಿದ್ದಾರೆ, ಮಹಾಕಲಾವಿದರು ಇದ್ದಾರೆ. ಎಲ್ಲರೂ ಒಂದಾಗಿ ಸೇರುವುದು ಶ್ರೀಕೃಷ್ಣನ ಭಕ್ತಿ. ಆ ಭಕ್ತಿಯ ಸಾರ ಸರ್ವಸ್ವ ಆಗಿರುವ ಶ್ರೀಮದ್ ಪಾದ ಕಥಾಮೃತದಲ್ಲಿ ನನ್ನ ದಿವಸ ಇಲ್ಲಿಯ ಕಾರ್ಯಕ್ರಮಕ್ಕೆ ಸಹಾಯವಾಗಲಿ ಎಂಬುದಾಗಿ ರುಕ್ಮಿಣಿ ಕಲ್ಯಾಣವನ್ನು ಪ್ರಕರಣವನ್ನು ಓದಿದ್ದೆವು, ಪ್ರವಚನ ಮಾಡಿದೆವು ಅದರ ಬಗ್ಗೆ. ಅದಕ್ಕಿಂತೆಯೇ ಶ್ರೀಕೃಷ್ಣನು ಕಂಸಂಹಾರ ಮಾಡಿದ ಬಳಿಕ ನಡೆಸಿದ ಕೆಲವು ಘಟನೆಗಳನ್ನು ಉಲ್ಲೇಖಿಸಬೇಕಾಗಿದೆ. ಕಂಸನಿಗೆ ಇಬ್ಬರು ಹೆಂಡತಿಯರು, ಅಸ್ಥಿ ಮತ್ತು ಪ್ರಾಪ್ತಿ ಅಂತ. ಅವರಿಬ್ಬರು ಜರಾಸಂಧನ ಪುತ್ರಿಯರು. ಕಂಸನ ಶ್ರೀಕೃಷ್ಣ ಸಂಹಾರ ಮಾಡಿದ್ರಿಂದ ಕುಪಿತರಾಗಿ ಅವರು ಜರಾಸಂಧನಿಗೆ ಇರೋದು ಇಲ್ಲದೆ ಇರೋದು ಎಲ್ಲ ಸೇರಿಸಿ ಕೃಷ್ಣ ಬಗ್ಗೆ ಅತಿ ದ್ವೇಷ ಉಂಟಾಗುವಂತೆ ಮಾಡಿದರು. ಈ ದ್ವೇಷದ ನಿಮಿತ್ತವಾಗಿ ಜರಾಸಂಧ ಅನೇಕ ಬಾರಿ ಶ್ರೀಕೃಷ್ಣ ಬಲರಾಮನ ಜೊತೆಯಲ್ಲಿ ಯುದ್ಧವನ್ನು ಮಾಡಿದ. 17 ಬಾರಿ ಯುದ್ಧವನ್ನು ಮಾಡಿ ಯುದ್ಧದಲ್ಲಿ ಸೋತು ಹೋಗಿ ಓಡೋದ. ಆದರೆ 18 ಬಾರಿಯಲ್ಲಿ ಆತನು ತನ್ನ ಸಹಾಯಕ್ಕೆ ಅಪ್ರತಿದ್ವಂದ ರಣಮಲ್ಲನಾದ ಋಷಿವೀರ್ಯದಿಂದ ಹುಟ್ಟಿದ ಕಾಲೇವನ ಎನ್ನುವ ಮಹಾಪರಾಕ್ರಮೆಯನ್ನು ಸಹಾಯಕ್ಕೆ ಕರೆದುಕೊಂಡು ಬಂದು ಎರಡೂ ಕಡೆಯಿಂದಲೂ ಶ್ರೀಕೃಷ್ಣ ರಾಜಧಾನಿಯನ್ನು ಮುತ್ತಬೇಕು ಅಂತ ಸಂಕಲ್ಪ ಮಾಡ್ಕೊಂಡು ಬಂದ. ಮೊದಲು ಕಾಲೇವನ ಬಂದವನು, ಅವನ ಹೆಸರಿಗೆ ತಕ್ಕಂತೆ ಕಾಲಸ್ವರೂಪಿಯಾದವನು. ಆತನ ತನ್ನ ಮಹಾಸೇನೆ ಜೊತೆಯಲ್ಲಿ ಬಂದು ಮಧುರಿಗೆ ಮುತ್ತಿಗೆಯನ್ನು ಹಾಕ್ತಾನೆ ಅನ್ನೋ ವಿಷಯ ಶ್ರೀಕೃಷ್ಣನಿಗೆ ತಿಳಿಯಿತು. ಅವನು ಬರ್ತಾನೆ, ಯುದ್ಧವಾಗತ್ತೆ, ಕಾಲಿಯನ್ನು ಸತ್ತೋಗ್ತಾನೆ. ಕಾಲಿನ ಕಡೆಯೂ ಬಹುಮಂದಿ ಸಾಯ್ತಾರೆ, ಮಧುರಿಯವರು ಬಹುಮಂದಿ ಸಾಯ್ತಾರೆ. ಬಹಳ ಸುಂದರವಾದ ನಗರ ಈ ಮಧ್ಯೆ ಧ್ವಂಸವಾಗತ್ತೆ. ಇನ್ನು ತಡೆಗಟ್ಟೋಕ್ಕೋಸ್ಕರ ಶ್ರೀಕೃಷ್ಣ ಏನು ಮಾಡ್ದ ಅಂದರೆ, ತನ್ನನ್ನು ಹೇಳಿಯಿಂದ ಕರೆದರೂ ಕರ್ಕೊಳ್ಳಿ, ಇಷ್ಟೆಲ್ಲ ಒಳ್ಳೆ ಪರಿಣಾಮ ಉಂಟಾಗುತ್ತೆ ಅನ್ನೋಕ್ಕೋಸ್ಕರವಾಗಿ ಕಾಲಿಯವನ ಬರ್ತಾ ಇರುವಾಗ ತಾನು ಎಲ್ಲವನ್ನು ಏಕಾಂಗಿಯಾಗಿ ನಿಂತುಕೊಂಡು ಓಡೋಕ್ರು ಮಾಡಿದ. ಕಾಲಿಯವನ ಅವನು ಅಟ್ಟಿಸ್ಕೊಂಡು ಹೋದ, ಹೇಳಿ ಹೇಳಿ ನಿಲ್ಲು ನಿಲ್ಲು ಅಂತ. ಅವನ ಮಾತು ಕಿವಿಗೆ ಹಾಕೊಳ್ಳದೆ ಕೃಷ್ಣ ಮುಂದೆ ಹೋಗಿ ಅವನ ನಿಲ್ಲ ಅಟ್ಟಿಸ್ಕೊಂಬಂದು ಅವನು ಬಹಳ ದೂರದಿಂದ ನಡ್ಕೊಂಬಂದು ಸುಸ್ತಾ ಇದ್ದಾನೆ, ಕೃಷ್ಣ ಈತ ನಡೀತಾ ಇದ್ದಾನೆ. ಇದರಲ್ಲಿ ಅವನು ಮುಂದೆ ಬಿಟ್ಕೊಂಡು ಹೋಗಿ ಬಹಳ ದೂರದಲ್ಲಿ ಒಂದು ಗುಹೆಯೊಳಗಡೆ ಪ್ರವೇಶ ಮಾಡಿದ. ಅಲ್ಲಿ ಹಿಂದ್ಗಡೆ ಅವತ್ಕೊಂಡು ನಿಂತುಕೊಂಡಿದ್ದಾನೆ ಕಾಲೇವನ. ಆ ಗುಹೆ ಒಳಗಡೆ ಪ್ರವೇಶ ಮಾಡಿದ. ಅಲ್ಲಿ ಯಾವನೋ ಒಬ್ಬ ಮಹಾಪುರುಷ, ಪರಮೋನ್ನತವಾದ ದೇಹವುಳ್ಳ ಮಹಾಪುರುಷ ಮಲ್ಕೊಂಡಿದ್ದೇ ಮಾಡ್ತಾ ಇದ್ದಾನೆ. ಇವನಿಗಾಗಿದ್ದ ಆಯಾಸ ಮತ್ತು ಬುದ್ಧಿಭ್ರಮಣದಿಂದ ಇವನೇ ಶ್ರೀಕೃಷ್ಣ ಮಲ್ಕೊಂಡಿದ್ದಾನೆ ಎನ್ನುವ ಭಾವನೆಯಿಂದ ಎಲ್ಲೋ ಹೇಳಿ ಹೇಳೋ ಅಂತ ಕಾಲಿನಿಂದ ಒದ್ದ. ಒಡನೆಯ ಮನುಷ್ಯ ಎದ್ದು ಕೆಂಪಾಗಿರೋ ಕಣ್ಣುಗಳಿಂದ ಈ ಕಾಲೇವನನ್ನು ನೋಡಿದೊಡನೆ ಕಾಲೇವನ ಕಾಲಿನ ಮನೆಗೆ ಹೊರಟೋದ. ಭಸ್ಮ ಹುಟ್ಟ ಅವನು ಭಸ್ಮ ಅಂತರ ಹಿಂದೆ ಶ್ರೀಕೃಷ್ಣ ಕಾಣಿಸ್ಕೊಂಡ. ಆ ರಾಜನಿಗೆ ಮುಚ್ಚುಕುಂದ ಅಂತ ಹೆಸರು. ರಾಜರ್ಷಿಗೆ ಮುಚ್ಚುಕಿಂದ ಮುಕುಂದ ಕಾಣಿಸ್ಕೊಂಡ. ಕೊನೆಗೆ, ಯಾರು ನೀವು, ನೀವು ಯಾರು ಮುಚ್ಚಿಕುಂದ ನನ್ನ ಹೆಸರು, ನಾನು ಕೃತಿಯುಗಕ್ಕೆ ಸೇರಿದವನು, ದೇವತೆಗಳ ಯುದ್ಧದಲ್ಲಿ ಸಹಾಯ ಮಾಡಿದೆ, ದೇವರು ಸಂತೋಷಗೊಂಡು ನೀ ಏನು ಮಾಡಬೇಕು ಅಂತ ಹೇಳಿದ್ರು. ಯುದ್ಧ ಮಾಡಿ ಮಾಡಿ ತುಂಬ ಆಯಾಸ ಆಗ್ಬಿಟ್ಟಿದೆ ನನಗೆ, ನಿದ್ರೆ ಮಾಡಬೇಕು ನಾನು. ನನ್ನ ನಿದ್ರೆಗೆ ಯಾರು ಭಾಗ ಮಾಡಿದ್ರೆ ಅವರು ದೀರ್ಘ ನಿದ್ರೆ ಮಾಡಬೇಕು, ಸಾಯ್ಬೇಕು ಅನ್ನೋ ವರವನ್ನು ಪಡೆದು ಮಲಗಿದ್ದಾನೆ. ಯಾವನೊಬ್ಬಂದು ಅಯೋಗ್ಯ, ನಾನು ಒದ್ದ ಅಗತಿ ಆಯ್ತು ಅವನಿಗೆ. ನೀ ಯಾರು ಅಂತ ಹಾಗೆ ದಿಟ್ಟಿಸಿ ನೋಡ್ತಾ ಇರುವಾಗಲೇ ಯಾವ ಭಗತ್ ಜಗತ್ ಪ್ರಭುವನ್ನ ಮೋಕ್ಷನ ಕೊದಾಗಿ ಪಾಲಿಸಬೇಕು ಯೋಗಿಗಳು ಪ್ರಾರ್ಥನೆ ಮಾಡುತ್ತಾರೆಯೋ ಆ ಮೋಕ್ಷಪ್ರದಾದ ಮುಕುಂದನೇ ಅವನು ಏನು ತಿಳಿದು ಬಂದು ಅದನ್ನು ದೀರ್ಘ ಪ್ರಣಾಮ ಮಾಡಿ ನನ್ನ ಮುತ್ತಿಯನ್ನು ಕೊಡಬೇಕು, ಮುಕ್ತನ ದಯಪಾಲಿಸಬೇಕು, ಮುತ್ತಿಯನ್ನು ಅನುಗ್ರಹಿಸಬೇಕು ಮುಕುಂದ ಅನ್ನೋ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಲಾಗಿ ಆ ಸ್ವಾಮಿಯು ಮುಕ್ತಿಯು ನಿನಗೆ ಮುಂದಿನ ದಿನದಲ್ಲಿ ಕೊಡಲು ಪಡಬಹುದು, ಅಲ್ಲಿವರೆಗೂ ತಪಸ್ಸು ಮಾಡು ಅಂತ ಅನುಗ್ರಹ ಮಾಡಿ ಹೊರಟು ಬಂದ. ಅಲ್ಲಿ ಅವನು ನೋಡಿದ್ರೆ ಅವನು ತ್ರೇತಾಯುಗದವನು, ಇವಳೆ ದ್ವಾಪರ ಯುಗ ಬಂದ್ಬಿಟ್ಟಿದೆ. ಆ ದ್ವಾಪರ ಯುಗದ ಜನಗಳು ಆ ತ್ರೇತಾಯುಗದ ಮುಚ್ಚಕೊಂದನಿಗೆ ಒಳ್ಳೆ ನಿಲಿಪೂಟಿ ಅನ್ನೋ ಥರ ಕಾಣುತ್ತಾರೆ, ಅತ್ಯಂತ ವಾಮನರಾಗಿ ಕಾಣ್ತಾರೆ ಅವನು. ಇವ್ರ ಜೊತೆಲಿ ಹೇಗೆ ಹೇಗೋದು ಅಂತ ಎಲ್ಲರನ್ನು ಬಿಟ್ಬಿಟ್ಟು ಹೋಗಿ ಹಿಮಾಲಯಕ್ಕೆ ಹೋಗಿ ದೀರ್ಘವಾದ ತಪಸ್ಸನ್ನು ಆಚರಿಸಿ ಕಾಲವಿಶೇಷದಲ್ಲಿ ಭಗವಂತನ ಪಾದಕೊಂಡು ಸೇರಿದ. ಮುಚುಕುಂದ ಪ್ರಸಾದಕಾಯ ನಮಃ. ಅಲ್ಲಿಂದ ತಪ್ಪಿಸ್ಕೊಂಬಂದ್ರೆ ಈ ಕಡೆ ಜರಾಸಂದ ಬರ್ತಾ ಇದ್ದಾನೆ ಶ್ರೀಕೃಷ್ಣ. ಅವನ ಮುಂದೆ ಬಿಟ್ಟು ಅವನ ಹಿಂದೆ ಬಿಟ್ಟು ತಾನು ಮುಂದೆ ಹೋಗಿ ಹೋಗಿ ಒಂದು ಪರ್ವತದ ಮೇಲೆ ಹೊತ್ಕೊಂಡ್ಬಿಡ್ತಾನೆ. ಆಮೇಲೆ ಇಲ್ಲ ಅಂತ ಗೊತ್ತಾಗೋಲ್ಲ. ಕೃಷ್ಣ ಬಲರಾಮನ ಇಬ್ಬರು ಅವನು ಆ ಪರ್ವತಕ್ಕೆ ಬೆಂಕಿ ಹಚ್ಚಿಬಿಟ್ಟು ಆಯಿತು ಕೃಷ್ಣ ಕತೆ ಅಂತ ಹಿಂದೆ ಹೊರಟೋದ ನಂತರದಲ್ಲಿ ಅಲ್ಲಿಂದ ಅವರು ಧುಮುಕಿ ನೇರವಾಗಿ ಬಂದು ತಮ್ಮ ಬಟ್ಟೆ ಬಂದು ಸೇರಿಕೊಂಡು ಈ ಜಾಗ ಕ್ಷಮಿಲ್ಲ ಎಂಬುದಾಗಿ ದ್ವಾರಕಾ ಎಂಬ ನಗರಿಯನ್ನು ದೇವಶಿಲ್ಪಿಯಾದ ವಿಶ್ವಕರ್ಮನಿಗೆ ಆಣತಿಯನ್ನು ಕೊಟ್ಟು ನಿಮ್ಮ ಮಾಷ್ಣು ಸುದೃಢವಾಗಿರೋ ಒಂದು ಪಟ್ಟಣ. ಆ ಪಟ್ಟಣ ಶ್ರೀಕೃಷ್ಣ ಇರೋವರೆಗೂ ಇದ್ದು ಕೃಷ್ಣ ಪರಂಧಾಮ ಹೊಂದಿದ ನಂತರದಲ್ಲಿ ಸಮುದ್ರದಲ್ಲಿ ಮುಳುಗೋಯಿತು ಅಂತ ಕಥೆಯಲ್ಲಿ ಕೇಳಿದ್ವು. ಆ ದ್ವಾರಕಾನಗರದ ಅವಶೇಷವು ಈಗ ನಮ್ಮ ಕಣ್ಣು ನೋಡೋದು ಸಾಧ್ಯವಾದ ಎಂಬುದಾಗಿ ಇತ್ತೀಚಿನ ವಿಜ್ಞಾನಿಗಳು ಹೇಳ್ತಾ ಇರೋದನ್ನು ನಾವು ಕೇಳ್ತಾ ಇದ್ದೇವೆ ಪ್ರಾಮಾಣಿಕವಾದ ಒಂದು ಕಡೆಯಿಂದ. ಆನಂತರದಲ್ಲಿ ಬಲರಾಮನ ವಿವಾಹ ಮಂಗಳ, ಆತನ ಧರ್ಮಪತ್ನಿ ರೇವತಿ ಎನ್ನುವವಳು ರೇವತ ರಾಜನ ಸುಪುತ್ರಿ. ಆ ಮಗಳ ವಿವಾಹ ಯಾವಾಗತ್ತೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ತನ್ನ ಮಗಳನ್ನು ಕರ್ಕೊಂಡು ಸಾಕ್ಷಾತ್ ಬ್ರಹ್ಮದೇವರ ಬಳಿ ಹೋದಂತೆ ರೇವತ ರಾಜ. ಬ್ರಹ್ಮದೇವರು ಶೀಘ್ರಕಾಲದಲ್ಲೇ ಭಗವಂತನ ಅಂಶದಿಂದ ಅವತಾರ ಮಾಡಿರೋ ಮಹಾಪುರುಷ ಸಂಕರ್ಷಣ ಬಲರಾಮನ ಜೊತೆಯಲ್ಲಿ ವಿವಾಹವಾಗುತ್ತೆ ಅಂತ ಹೇಳಿದೆ. ಹೋಗು ಅಂತ ಹೇಳಿದರೆ ಆ ವೇಳೆಗೆ ಮುಂದಿನ ಯುಗ ಬಂದ್ಬಿಟ್ಟು ಮತ್ತೆ ಲಿಲಿಪುಟಿಯನ್ಸ್ ಎಲ್ಲರೂ ಇವನಿಗೆ ಇನ್ನು ಹುಡುಗಿ ಹೇಗೆ ವಿವಾಹ ಮಾಡಿಕೊಡೋದು ಅಂತ ಹೇಳಿದಾಗ ಆ ಬಲರಾಮನ ಬಳಿ ಹೋಗು, ಆ ಬಲರಾಮನ ಒಂದು ಆಯುಧದ ಸ್ಪರ್ಶದಿಂದ ಈಕೆಗೆ ಆ ಯುಗಕ್ಕೆ ವಿವಾಹ ಯೋಗ್ಯಾಗಿರ್ತಕ್ಕಂಥ ವಧು ಹೇಗಾಗಬೇಕೋ ಆ ಥರ ಆಕಾರ ಬರುತ್ತವಳೆ ಅಂತ ಹೇಳಿಕೊಟ್ಟ. ಅದರಂತೆ ಮಾಡದ ರೇವತಿ ರಮಣೋ ರಾಮ. ಮುಂದೆ ಆಗಬೇಕಾದದ್ದು ಶ್ರೀಕೃಷ್ಣ ಪರಮಾತ್ಮನ ವಿವಾಹ ಮಂಗಳ, ಅದರ ಪುಣ್ಯ ಕಲ್ಯಾಣ, ಅದರ ವಿಷಯವನ್ನು ನಿನ್ನೆ ಪಾಠದಲ್ಲಿ ವಿಸ್ತಾರವಾಗಿ ಹೇಳಿದ್ದಾಗಿದೆ. ರೂಪಿಣಿಯಾದ ಸಾಕ್ಷಾತ್ ಶ್ರೀದೇವಿ, ಆಕೆಯ ಸುಪುತ್ರನೇ ಪ್ರದ್ಯುಮ್ನ. ಆ ಪ್ರದ್ಯುಮ್ನನು ಶ್ರೀ ಭಗವಂತನ ಮತ್ತು ಮನ್ಮಥನ ಶಕ್ತಿಗಳಿಂದ ಕೂಡಿ ಹುಟ್ಟಿದವನು. ಅವನು ಸಣ್ಣ ಮಗುವಾಗಿರುವಾಗಲೇ ಶಂಬರಾಸರ ಎನ್ನುವನು ಅವನು ಎತ್ಕೊಂಡು ಹೋಗಿ ಸಮುದ್ರ ಬೀಸಾಡ್ಬಿಟ್ಟಿದ್ದ. ತನ್ನ ಮುಂದೆ ಇವನು ವಧಿಸ್ತಾನೆ ಎನ್ನುವುದನ್ನು ಕೇಳಿ ಅದು ತಪ್ಪಿಸಿಕೊಳ್ಳೋದಕ್ಕೋಸ್ಕರ ಆದರೆ ಅವನನ್ನು ಯಾವುದೋ ಒಂದು ಮೀನು ನುಂಗಿ ಆ ಮೀನು ಆ ಶಂಬರಾಸನ ಮನೆಯ ಅಡುಗೆ ಮಾಡುವಳ ಕೈ ಸಿಕ್ಕಿ ಅವಳನ್ನು ನೋಡಿ ಮಗುವನ್ನು ಕಂಡು ಅದನ್ನು ತಾನು ಬೆಳೆಸ್ತಾ ಇದ್ದು ಎಂಬುದಾಗಿಯೋ ಶಂಬರಾಸನ ಸಂಹಾರಕ್ಕೋಸ್ಕರವಾಗಿ ಆತನ ಹುಟ್ಟಿರುವುದಾನೆ ಎಂಬುದನ್ನು ತಿಳಿದವಳಾಗಿ ತಾನೇ ಹಿಂದಿನ ಜನ್ಮದಲ್ಲಿ ಮಮಂತನ ಪತ್ನಿ ಆದ ರತಿಯಾಗಿದ್ದು ತನ್ನ ಪತಿಯೇ ಹುಟ್ಟು ಬಂದಿದ್ದಾನೆ ಅದನ್ನು ತಿಳಿದವಳಾಗಿ ಆತನ ಎಲ್ಲ ಮಾಯಾವಿದ್ಯೆಗಳನ್ನು ರತಿ ಮಾಯಾವತಿ ಎನ್ನುವವಳು ಅವನು ಉಪದೇಶ ಮಾಡಲು ಅದರ ಬದಲಿಂದ ಅವನು ಶಂಬರಾಸನ ಸಂಹಾರ ಮಾಡಿ ಮತ್ತೆ ಶ್ರೀಕೃಷ್ಣ ಮನೆಗೆ ಬರ್ತಾ ಇದ್ದಾನೆ ಅಂತ ಹೇಳಿ ಅವನ ರೂಪ ಶ್ರೀಕೃಷ್ಣ ರೂಪದಂತೆ ಬಹುಮಟ್ಟಿಗಿದೆ. ಇನ್ನೊಬ್ಬ ಕೃಷ್ಣ ಇಲ್ಲಿಂದ ಬಂದ ಅಂತ ಜನ ನೋಡ್ತಾ ಇರುವಂತೆಯೇ ಅವನು ತನ್ನ ಪತ್ನಿ ಜೊತೆ ಬಂದು ತನ್ನ ನಮಸ್ಕಾರ ಮಾಡಿ ಅಭಿನಂದಿಸಲ್ಪಟ್ಟ ಎನ್ನುವ ಕಥೆಯನ್ನು ಕೇಳುತ್ತೇವೆ. ಆ ದೇವಿ ರತಿ ಮಾಯಾದೇವಿ ಮತ್ತು ಮನ್ಮಥ ಇವರ ಸುಪುತ್ರನೇ ಅನಿರುದ್ಧ. ಈ ಸಂಕರ್ಷಣ ಪ್ರತಿಮ ಅನಿರುದ್ಧರು ಭಗವಂತನ ದಿವ್ಯಾವತಾರ ರೂಪಿಗಳು, ದೇವಿ ಶೈತ್ಯ ಸಂಪನ್ನರಾದವರು. ಆ ಅನಿರುದ್ಧ ಕನಸಿನಲ್ಲಿ ಒಬ್ಬಳು ಕನ್ನಿಯಿಂದ ನೋಡಲ್ಪಟ್ಟು ಆಕೆಯಿಂದ ವರಿಸಲ್ಪಟ್ಟು ಆಕೆಯಿಂದ ಮಾಯಾಬಲದಿಂದ ತನ್ನ ಅರಮನೆಗೆ ಕರೆದೊಯ್ಯಲ್ಪಟ್ಟು ಅಲ್ಲಿ ಇವರಿರುವರ ಭೋಗವು ಹುಟ್ಟಾಗಿ ಆಗ್ತಾ ಇದನ್ನು ತಿಳಿದಂಥ ಬಾಣಾಸುರ ಶೋಣಿದಪುರದ ರಾಜ ಪರಮೇಶ್ವರನ ಪ್ರಿಯ ಭಕ್ತ ಗಣಸಹಿತನಾದ ಪರಮೇಶ್ವರನನ್ನೇ ತನ್ನ ನಗರಕ್ಕೆ ರಕ್ಷಕನಾಗಿ ಇಟ್ಟುಕೊಂಡಿದಂಥ ಮಹಾಭಾಗ್ಯಶಾಲಿಯವನು. ಆತನನ್ನು ತನ್ನ ಅರಮನೆಗೆ ಉಪಾಯದಿಂದ ಮಾಡಿಕೊಂಬಂದವಳ ಹೆಸರು ಉಷಾ, ಬಾಣಾಸುರನ ಮಗಳು. ಆ ಬಾಣಾಸುರ ಯನಿರುದ್ಧನ ಶ್ರೀಕೃಷ್ಣ ಎನ್ನುವ ಕಾರಣದಿಂದ ಆತನನ್ನು ಯುದ್ಧ ಮಾಡಿ ಬಹುಕಾಲ ಆತನ ಯುದ್ಧದಿಂದ ಪ್ರಸನ್ನ ಹೊಂದರೂ ಕೂಡ ಕಟ್ಟಕಡೆಯಲ್ಲಿ ಆತನನ್ನು ಸರ್ಪಪಾಶದಿಂದ ಕಟ್ಟಿ ಹಾಕ್ಬಿಡ್ತಾನೆ. ಈ ವಿಷಯ ಕೃಷ್ಣನು ತಿಳಿದು ಶ್ರೀಕೃಷ್ಣನು ಬಲರಾಮಾದಿನ ಜೊತೆಯಲ್ಲಿ ಶೋಣಿತಪುರಿಗೆ ಮುತ್ತಿಗೆ ಹಾಕಿ ಬಾಣಾಸುರನಿಗೂ ಕೃಷ್ಣನಿಗೂ ಯುದ್ಧ ಮಾಡುವಾಗ ಪ್ರಸಂಗದಲ್ಲಿ ಬಾಣಾಸುರ ತಾನು ಯುದ್ಧ ಮಾಡೋದು ಮೊದಲು ಶಿವಗಣಗಳನ್ನೆಲ್ಲ ಶಿವನ ಸೇತು ಯುದ್ಧಕ್ಕೆ ತಿಳಿಸಿ ಶಿವಗಣಗಳಿಗೂ ವೈಷ್ಣವಗಣಗಳಾಗಿರ್ತಕ್ಕಂತಹ ಬಲರಾಮ ಮುಂತಾದಿವರಿಗೂ ದೊಡ್ಡ ಯುದ್ಧವಾಗಿ ಶಿವಗಣಗಳೆಲ್ಲರೂ ಪರಾಜಿತ ಆಗ್ತಾರೆ. ಸಾಕ್ಷಾತ್ ಮಹಾದೇವನೇ ಯುದ್ಧಕ್ಕೆ ನಿಂತಾಗ ಬಹಳ ಹೊತ್ತು ಯುದ್ಧ ಮಾಡಿ ನಿರ್ಮಾಣಾಸ್ತ್ರದಿಂದ ಮಹಾದೇವನನ್ನು ಆತನು ಸ್ತಬ್ಧನಾಗುವಂತೆ ಮಾಡಿ ಬಾಣಾಸುರನ ಯುದ್ಧಕ್ಕೆ ಬಂದಾಗ ಸಾವಿರ ತೋಳಿನಿಂದ ಕೂಡಿದ ಬಾಣನನ್ನು ತನ್ನ ದಿವ್ಯಾಸ್ತ್ರಗಳಿಂದ ಅವನ ತೋಳನ್ನು ಕಳೆದುಕೊಳ್ಳುವಂತೆ ಮಾಡಿ ಇನ್ನೇನವನ ಕತ್ತಿನ ಮೇಲೆ ಸುದರ್ಶನ ಪ್ರಯೋಗಿಸಬೇಕು ಸಮಯವಾಗಿ ಶಿವನು, ಪ್ರಭು ಈತನ ಕೊಲ್ಲಕೂಡದು, ನಾನು ನಿನಗೆ ಅಭಯ ಕೊಟ್ಟಿದ್ದೆ, ನಿನ್ನ ಮರಣವಿಲ್ಲದೆ ಇರಲಿ ಅಂತ ಅಭಯ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ನೀನು ವರ ಕೊಟ್ಟೆ, ನಾನು ವರ ಕೊಟ್ಟಂತೆ, ಅದನ್ನು ಅವಶ್ಯವಾಗಿ ಮಾನ್ಯ ಮಾಡ್ತೀವಿ. ವರವನ್ನುಳ್ಳತ್ತಿಲ್ ವರವನ್ ಅಂತ ಆಳ್ವಾರ ಹೇಳ್ತಾರೆ. ಈ ಶಿವ ಮತ್ತು ಕೃಷ್ಣ ಇಬ್ಬರು ಒಬ್ಬರ ಅಂತಂದು ಒಬ್ಬರು ಇದ್ದಾರೆ ಅಂತ, ಅವ್ರು ಮಾಡಿ ಇವರು ಓಕೆ ಮಾಡಬೇಕು, ಇವ್ರು ಮಾಡಿ ಅವ್ರು ಓಕೆ ಮಾಡಬೇಕು, ಎರಡು ಕೂಡ ಭಗವಂತನ ದಿವ್ಯ ವ್ಯಾಪಾರಗಳು ಇಟ್ಕೊಡಿ. ಆಮೇಲೆ ಹೀಗಾಗೋದಕ್ಕೆ ಕಾರಣ ಬಾಣಾಸುರನ ಸಾವಿರ ತೋಳುಗಳಿಂದ ಶಿವನನ್ನು ಪೂಜೆ ಮಾಡಿ ನೃತ್ಯದಿಂದ ಶಿವನ ಆರಾಧನೆ ಮಾಡೋದು, ಅವನು ಶಿವನನ್ನು ಪ್ರಸನ್ನ ಆಗಿ ಅನುಕೂಲ ಮಾಡಿಕೊಡ್ತಕ್ಕವನೇ. ಆದರೂ ಕೂಡ ಒಮ್ಮೆ ಅಹಂಕಾರದಿಂದ ಕೂಡಿದವನಾಗಿ ಇವನು ಶಿವನನ್ನು, ಪ್ರಭೋ ನನ್ನ ಈ ಸಾವಿರ ತೋಳುಗಳು ನನಗೆ ಕೇವಲ ಅಲಂಕಾರವಾಗಿವೆ, ಅಂದರೆ ನೀನು ಯುದ್ಧ ಮಾಡೋದು ಅಂತ ಚಾಲೆಂಜ್ ಮಾಡ್ತೀಯಾನೆ. ಅವ ಈಶ್ವರ ನನ್ನ ಅಹಂಕಾರ ಮರ್ದನ ಮಾಡೋ ಮುಂದೆ ಹುಟ್ಟುತ್ತಾನೆ ಅಂತ ಹೇಳಿದಾನೆ. ಅವನೇ ಮರ್ದ ಮಾಡಿಬಿಡುವಂತ ಶ್ರೀಕೃಷ್ಣ ಅವನ್ನು ಬಿಟ್ಟುಬಿಡ್ತಾನೆ, ಅವನು ಕೊಲ್ಲದೆ. ಆಮೇಲೆ ಅವನ ಪುತ್ರ ಉಷಾದೇವಿಯನ್ನು ಕರೆದುಕೊಂಡು ಹಿಂದಿರುತ್ತಾರೆ. ಇದೊಂದು ಕಥಾಪ್ರಸಂಗ ಬರುತ್ತೆ. ಆ ಅಂತರದಲ್ಲಿ ಶ್ರೀಕೃಷ್ಣನು ಮಾಡಿದ್ವಿ ಪ್ರಸಂಗಗಳ ಒಂದು ಪರಂಪರೆಯನ್ನೇ ನೋಡ್ತೀವಿ ನಾವು. ಅದರಲ್ಲಿ ಮುಖ್ಯವಾದ ಕೆಲವು ಮಾತ್ರ ಕಾಲಾನುರೋಧದಿಂದ ಹೇಳ್ತಾ ಇದ್ದೇವೆ. ಒಂದು ಶಮಂತ ಗಮನಿ ಇತಿಹಾಸ ಪ್ರಸಿದ್ಧವಾದದ್ದು. ಇದು ಹೇಗೆ ಬಂತು ಅಂತ ಹೇಳಿದ್ರೆ, ಸುತ್ರಾಜಿತ ಎನ್ನುವನು ಯಾದವರ ನಾಯಕರಲ್ಲಿ ಒಬ್ಬ. ಅವನು ಸೂರ್ಯನಾರಾಯಣ ಆರಾಧನೆ ಮಾಡಿ ಅವನ ಅನುಗ್ರಹದಿಂದ ಒಂದು ಪರಮಾದ್ಭುತವಾದ ಮಣಿಯನ್ನು ಪಡೆದು ಸಾಕ್ಷಾತ್ ಸೂರ್ಯನಾರಾಯಣನೇ ಕೃಷ್ಣ ದರ್ಶನಕ್ಕೆ ಬರ್ತಾ ಇದ್ದಾನೋ ಏನೋ ಅಂತ ಜನಗಳಿಗೆ ಭ್ರಮೆ ಉಂಟಾಗುವಂತೆ ಮಾಡಿ ಇದು ನಂದು, ನನ್ನ ಸಂಪಾದನೆ ಮಾಡಿರೋದು, ಸೂರ್ಯದೇವ ಅನುಗ್ರಹ ಕೊಟ್ಟಿದೆ, ಇದು ಯಾವ ಜಾಗದಲ್ಲಿರುತ್ತೆಯೋ ಆಗ ಕ್ಷಾಮಡಾಮ ನೋಡಿರೋದಿಲ್ಲ, ಸುವೃಷ್ಟಿ ಆಗ್ತಾ ಇರುತ್ತೆ. ಇದು ಪ್ರತಿನಿತ್ಯವೂ ಕೂಡ ಪುಷ್ಕಳವಾದ ಸುವರ್ಣವನ್ನು ಕೊಡುತ್ತೆ ನನ್ನ ಬಳಿಗೆ ಅಂತ ರಾಜರದಡಿಗೆ ಬಂದು ತಾನು ಘೋಷಣೆ ಮಾಡಿದಾಗ ಶ್ರೀಕೃಷ್ಣ ಅವನ ಪ್ರಾಣ ಉಳ್ಕೊಳ್ಳಿ, ಲೋಕೆಲ್ಲ ಒಳ್ಳೆಯದಾಗಲಿ ಎನ್ನುವುದರಿಂದ ಭಾಳ ಹೊಣೆಗಾರಿಕೆ ಪದಾರ್ಥ ಪೈದು ರಕ್ಷಣೆ ಮಾಡೋದು ತುಂಬ ಕಷ್ಟ. ನಮ್ಮ ಮಹಾರಾಜರು ಉಗ್ರಸೇನ ರಾಜಿದಾರಲ್ಲ, ಅವರ ಅರಮನೆಯಲ್ಲಿ ಇಟ್ಟಿದ್ರೆ ಎಲ್ರಿಗೂ ಅದರ ಲಾಭ ಸಿಕ್ಕುತ್ತೆ ಅಂತ ಹೇಳಿದಾಗ, ಯಾತ ಕೊಡಬೇಕು, ಉಗ್ರಸೇನ ತಪಸ್ಸು ಮಾಡಿದ್ದರೆ ನೀವೆಲ್ಲ ತಪಸ್ಸು ಮಾಡಿದ್ದೀರಾ, ತಪಸ್ಸು ಮಾಡಿದವ ನಾನು ನನ್ನ ಪಾದ ನಾನು ಇಟ್ಕೊಳ್ತೀನಿ ಅಂತ ಹೇಳಿದಾಗ ನೀನು ಇಷ್ಟಪ್ಪ ಅಷ್ಟೆ. ಇದೆಲ್ಲ ಸಭೆ ನಡೆದ ವಿಷಯ. ಅವಂತಮ್ಮ ಸತ್ಯರಾಜನ ತಮ್ಮ ಪ್ರಸನ್ನಜಿತ್ ಅನ್ನುವನು ಎಲ್ಲಿಗೋ ಬೇಟೆ ಹೋಗಿದ್ದಾಗ ಈ ಅಲಂಕಾರ ಮಾಡ್ಕೊಂಡು ಹೋಗ್ಬೇಕೆ ಅಣ್ಣಂದಿತ್ತಲ್ಲ ಪದಾರ್ಥ, ಅದನ್ನ ಅಣ್ಣನ ಅನುಮತಿ ಇಲ್ಲದೆಯೇ ಅಣ್ಣನ ಸಂಬಂಧಕ್ಕೆ ಮಣ್ಣೆಯನ್ನು ತಾನು ಹಾಕೊಂಡು ಅಲಂಕಾರ ಮಾಡಿ ಬೇಟೆಗೆ ಹೊರಡೋದೆ. ಆ ಬೇಟೆಯಲ್ಲಿ ಯಾವುದೋ ಸಿಂಹವನ್ನು ಕೊಂದು ಹಾಕ್ಬಿಡ್ತು, ಸಿಂಹಧ್ವನಿ ಕಾಣ್ತಾ ಇಲ್ಲ. ಕೃಷ್ಣ ಮೇಲೆ ಎಲ್ರಿಗೂ ಕೂಡ ಸಂಶಯ, ಎಲ್ರ ಮೇಲೆ ಕೃಷ್ಣ ಹೇಳಿಲ್ಲ ಅವತ್ತು ನಿನ್ನ ಹತ್ರ ಇಟ್ಕೊಂಡ್ರೆ ಜೋಪಾನ ಇಲ್ಲಪ್ಪ ಅಂತ, ಅದನ್ನು ಅವನೇ ಅಪಹಾರ ಮಾಡಿದ್ದಾನೆ. ಜೊತೆ ಪ್ರಸನ್ನ ಕಾಣಿಸ್ತಾ ಇಲ್ಲ, ಅವನು ತಗೊಂಡು ಹೋಗಿದ್ದ ಅದನ್ನು, ಅದನ್ನ ಪ್ರಸನ್ನ ಕೊಂದು ಹಾಕ್ಬಿಟ್ಟು ಆ ಮಣಿ ಎಲ್ಲೋ ಬಚ್ಚಿಟ್ಟಿದ್ದಾನೆ ಕೃಷ್ಣ ಅಂತ ಅವನ ಮೇಲೆ ಅಪಪ್ರತೆ. ಶ್ರೀಕೃಷ್ಣ ಸಾಮಾನ್ಯರಾಗಿ ಇದ್ರೆ ಬಂದಿರ್ಬಂತೆ ಅಪ್ಪಾದ ಬಂದು ಅದಕ್ಕೆ ಯಾತಕ್ಕೆ ನಾವು ವರಿ ಮಾಡ್ಕೋಬೇಕು, ಗಟ್ಟಿಯಾಗಿ ಹೇಳಿದ್ರೆ ಗಾಳಿಗೆ ಹೋಯಿತು ಮೆಲ್ಲಗೆ ಹೋದರೆ ಅವನಿಗೆ ಆಯಿತು ಅಂತ ಹೇಳ್ತಾರಲ್ಲ, ಹಾಗೆ ಸುಮ್ಮನೆ ನೋಡಿದ್ರೆ ಎಲ್ಲರೂ ಹಾಗೆ ಮಾಡ್ಬೋದು, ಆದರೆ ಕೃಷ್ಣ ಮಾಡೋದಿಲ್ಲ. ಯಾವನು ಸಮಾಜದ ನಾಯಕನಾಗಿ ಹೊಣೆ ಹೊತ್ತಿದ್ದಾನೆಯೋ ತನ್ನ ಮೇಲೆ ಅಪವಾದ ಬಂದರೆ ಅಪವಾದನ ಕಳೆದುಕೊಳ್ಳೋ ಪ್ರಯತ್ನ ಅಡಿಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಶ್ರೀಕೃಷ್ಣ ಸಾತ್ವಿಕಿ ಮುಂತಾದ ಅಲ್ಪ ಪರಿವಾರ ಜೊತೆಯಲ್ಲಿ ಆ ಕುದುರೆಯ ಪಾದದ ಹೆಜ್ಜೆಯನ್ನೇ ಗುರುತಿಸಿ ಗುರುತಿಸಿ ಅರಣ್ಯಕ್ಕೆ ಹೋಡ್ಕೊಂಡು ಹೋದಾಗೆ ಅಲ್ಲಿ ಇವನ ಶವ, ಪ್ರಸನ್ನ ಶವ, ಅಲ್ಲಿ ಒಂದು ಸಿಂಹ ಹೆಜ್ಜೆಯನ್ನು ಹುಡುಕೊಂಡು ಹಾಗೆ ಹೋಗಲಾಗೆ ಒಂದು ಸಿಂಹ ಸುತ್ತು ಆ ಸಿಂಹವನ್ನು ಸಂಹಾರ ಮಾಡಿ ಇನ್ನೂ ಒಳಗೆ ಹೋದ ಅದರಲ್ಲಿ ಅದೊಂದು ಕರಡಿ ಹೆಜ್ಜೆ ಗುರುತುಗಳು, ಅದನ್ನು ಅನುಸರಿಸಿ ಹೋದಾಗ ಗುಹೆ, ಗುಹೆ ಒಳಗೆ ಪ್ರವೇಶ ಮಾಡಿ ನೀವಿಲ್ಲ ಇರಿ ಅಂತ ಪರಿವಾರ ನಿಲ್ಲಿಸಿ ತನ್ನೊಬ್ಬನೇ ಅಸಹಾಯ ಶೂರ ಅನಪಾಯ ಸಾಹಸನಾಗಿ ಓಡಿ ನುಗ್ಗಿದಾಗ ಅಲ್ಲಿ ಮಗು ತೊಟ್ಟಿನಲ್ಲಿ ಮಲಗಿದೆ, ಅದ ಮೇಲೆ ಮಣಿ ಸಿಕ್ಕಿಸಿದೆ. ಹಾಡು ಸಿಂಹಪ್ರಸೇನ ಮವಧೀತ್ ಸಿಂಹೋ ಜಾಂಬವತಃ ಸುಕುಮಾರ ಕಮಾರೋದೀಹಿ ತವ ಶೇಷ ಸ್ಯಮಂತಕಃ ಅಂತ ಈ ಕಥೆಯನ್ನೆಲ್ಲ ಶ್ಲೋಕ ಹೇಳುತ್ತೆ. ಸಿಂಹ ಪ್ರಸೇನಕ್ಕೆ ಒಂದಾಗ್ತು, ಸಿಂಹನ ಜಾಂಬತ ಸಂಹಾರ ಮಾಡ್ದ, ಅದು ವಶಲಿದೆ ಮಗು, ಮುಂದೆ ನೀನು ಸಿಕ್ಕುತ್ತೆ ಅಂತ ಹೇಳ್ಕೊಂಡು ಆಡಿಸ್ತಾ ಇದ್ದಾಳೆ. ಯಾವನೋ ಅಪರಿಚಿತ ಪುರುಷ ತನ್ನ ಗುಹೆ ನೂಗದ ಎಂಬುದಾಗಿ ಒಳಗಡೆಯಿಂದ ಬಂದ ಜಾಂಬವಾನ್ ಶ್ರೀಕೃಷ್ಣನ ಯುದ್ಧಕ್ಕೆ ಸವಾಲು ಹಾಕರ್ದ. ಇಬ್ಬರು ಅನೇಕ ದಿವಸಗಳು ಯುದ್ಧ, ಜಾಂಬದನ ಪರಾಕ್ರಮ ಪ್ರಕಟವಾದಿನಕ್ಕೋಸ್ಕರ ಶ್ರೀಕೃಷ್ಣ ಅವನನ್ನು ಅನೇಕ ದಿವಸದ ಕಾಲ ಯುದ್ಧದಲ್ಲಿ ಜೊತೆ ಇರುವಂತೆ ಮಾಡಿಕೊಂಡ. ಕಟಕಡೆಯಲ್ಲಿ ಜಾಂಬದನ ಶಕ್ತಿಯಲ್ಲೂ ಕ್ಷೀಣವಾದಾಗ ಮಹಾವೀರನಾಗಿ ರಕ್ಷಣಾ ಇರುವ ಶ್ರೀ ಭಗವಂತನನ್ನು ಶ್ರೀರಾಮಚಂದ್ರ ಸ್ವರೂಪವನ್ನು ಧ್ಯಾನ ಮಾಡ್ತಾ ಇರುವಂತೆಯೇ ಅಲ್ಲಿ ಶ್ರೀಕೃಷ್ಣನೇ ಕಾಣಿಸಿಕೊಂಡ. ಯಾವನು ರಾಮನೋ ಅವನೇ ಕೃಷ್ಣನೋ, ಯಾವನು ಕೃಷ್ಣ ಅವನೇ ಶ್ರೀರಾಮನೋ ಎಂಬ ಸಾಕ್ಷಾತ್ ಭಾವನೆ ಉಂಟಾದಾಗ ಭಗವಂತನ ಕ್ಷಮಾಯಾಚನೆ ಮಾಡಿ ಆ ಮಣಿಯನ್ನು ಅವನಿಗೆ ಸಮರ್ಪಣೆ ಮಾಡಿ ತನ್ನ ಕನ್ಯಾಮಣಿಯಾಗಿರುವ ಜಾಂಬವತಿ ಎಂಬುವಳನ್ನು ಆಕೆ ವಿವಾಹದಲ್ಲಿ ಕೊಟ್ಟು ಕಳಿಸಿಕೊಟ್ಟ ಅನ್ನೋ ಕಥೆಯನ್ನು ಕೇಳಿದ್ದೀವಿ. ಮತ್ತು ಜಾಂಬವತಿ ಜೊತೆಯಲ್ಲಿ ಹಿಂದಿರುಗಿದ ಶ್ರೀಕೃಷ್ಣ ಇದೋ ನೋಡಿ ಶಮಂತಕಮಣಿ, ಇದರ ಕತೆ ಹೀಗೆ. ನನ್ನ ಮೇಲೆ ಅಪಾದವರ್ಸ ಎಲ್ಲರೂ ಕೂಡ ತಮ್ಮ ತಪ್ಪು ಅಂತ ತಿದ್ದುಕೋಬೇಕು ಅಷ್ಟೇ ಘೋಷಣೆ ಮಾಡಿ. ಇವತ್ತು ಚತುರ್ಥಿ ಚಂದ್ರನ ಯಾರು ನೋಡದೇ ಇದ್ರೂ ಈ ಕತೆ ಜ್ಞಾಪಕ ಇಟ್ಕೊಂಡಿರಿ ಅಷ್ಟೇ. ಇಷ್ಟು ಭಾಗ ಸಾಮಾನ್ಯ ಎಲ್ಲರೂ ಗೊತ್ತಿದೆ. ಅದು ಸಮಂತಕಮಣಿ ಕತೆ ಉತ್ತರಾರ್ಧ ಹೊಂದಿದೆ, ಅದು ಅನೇಜನರ ಗಮನಕ್ಕೆ ಬಂದಿಲ್ಲ. ಅದಕ್ಕೋಸ್ಕರ ಇರುವಾಗ ಅದನ್ನು ಹೇಳ್ತೀವಿ ನಾವು. ಅಕ್ರೂರ ಭಗವಂತನ ಭಕ್ತ ಅಂತ ಹೇಳಿದ್ದು. ಆ ಅಕ್ರೂರ ಭಗವದ್ಭಕ್ತನಾಗಿದ್ದರೂ ಕೂಡ ಒಮ್ಮೊಮ್ಮೆ ಅವನಲ್ಲಿ ಲೌಕಿಕವಾದ ಪ್ರಲೋಭನೆ ಇದು ಕೆಲಸ ಮಾಡ್ತಾ ಇತ್ತು ಅಂತ ಹಿಂದೆ ಹೇಳಿದ್ದು. ಅದರ ಉದಾಹರಣೆ ನೀವು ನೋಡ್ತಾ ಇದ್ದೀವಿ. ಅವನು ಕೃತವರ್ಮ ಮತ್ತೊಬ್ಬ ಮೂರು ದಿನ ಸೇರಿಕೊಂಡು ಕೃಷ್ಣ ಪಾಂಡವರ ದುಃಖ ವಿಚಾರಿಸೋಕೆ, ಪಾಂಡವರ ಅರಗಲ ಮೇಲೆ ಸತ್ತೋಗ್ಬಿಟ್ರು ದುಃಖ ವಿಚಾರಿಸೋಕ್ಕೋಸ್ಕರವಾಗಿ ಅಲ್ಲಿಗೆ ಹೋಗೋದೆ. ಅಲ್ಲಿಗೆ ಹೋಗಿದ ಸಮಯದಲ್ಲೇ ಇದೇ ಸಮಯ ನೋಡಿ ನೋಡು ಈ ಪ್ರಸನ್ನ ಇದ ಸತ್ರಾಜಿತ್ತು ತನ್ನ ಮಗಳನ್ನು ನಿನ್ನ ಮದುವೆ ಕೊಡಬೇಕಾಗಿತ್ತು. ಓ ಶತಧನ್ವ, ನಿನ್ನ ಮದುವೆ ಮಾಡಿಕೊಡ್ಬೇಕಾಗಿತ್ತು. ನೀ ಯಾವುದೋ ಲೋಭ ಕೊಡಗಾಗಿ ಕೃಷ್ಣ ವಿವಾಹ ಮಾಡಿಕೊಟ್ಬಿಟ್ಟ, ಆಮೇಲೆ ಸೇಳ್ತಿಸ್ಕೊಳ್ಳೋಕ್ಕೆ ಸರಿಯಾದ ಕಾಲ ಅಂತ ಅವನು ಚುಚ್ಚಿದಾಗ ಆ ಶತಧನ್ವ ನಡುಗಿ ಅಯ್ಯೋ ಇನ್ನು ಮಾಡಿದ್ರೆ ಇವ್ರ ಮೇಲೆ ನಾನೇನಾದರೂ ಸಂಹಾರ ಕಾರ್ಯ ಮಾಡೋಕ್ಕೆ ಹೋದರೆ ಅವ ಬಲರಾಮ ಕೃಷ್ಣ ಕೊಬ್ಬ ಪಾತ್ರನಾಗಬೇಕಾಗತ್ತೆ ಅಂದರೆ ಏನು ಹೆದರಬೇಡ, ನಾವು ನೋಡ್ಕೊಳ್ತೀವಿ ನೀವು ಹೋದರೆ ಅಂತ ಅವನ್ನ ಪುಸ್ತಾಯಿಸಿ ಅವನು ತಳ್ಬಿಟ್ಟು ಅವನು ಹೋಗಿ ಆ ಸಂಬಂಧಕ್ಕೆ ಬಂದಿನೋ ತಗೊಂಡು ಸತ್ಯರಾಜನ ಕೊಂದೇ ಬಿಟ್ಟ. ಸತ್ಯಭಾಮೆ ತಳೆದಾರ ದುಃಖದಿಂದಲೂ ರೋದನ ಮಾಡಿ ಕುಪಿತರಾಗಿ ನೀವು ಸರಿಯಾಗಿ ಶಾಸ್ತ್ರಿ ಮಾಡುತ್ತೀನಿ ಅಂತ ನೇರವಾಗಿ ಹಸ್ತಿನಾವತಿಗೆ ಹೋಗಿ ಕೃಷ್ಣ ಬಲರಾಮರಿಗೆ ನಮ್ಮ ವಂಶಕ್ಕಿಂತ ಅವಮಾನ ಆಗಿದೆ, ನಮ್ಮದ ಮಣಿಯನ್ನು ಅಪಾರ ಮಾಡಿದ್ದಾನೆ, ನನ್ನ ತಂದೆಯನ್ನು ಕೊಂದು ಹಾಕಿದ್ದಾನೆ ಅಯೋಗ್ಯ ಕ್ಷತ್ರಿಯರು, ನೀವು ಬಾಂಧವ್ಯ ಪ್ರಭಾವನೆ ಮಾಡಿ ಒಡನೆ ಅವನ ಬಲಿ ಹಾಕಬೇಕು ಅಂತ ನೇರವಾಗಿ ಕರ್ಕೊಂಬಂದು ಶ್ರೀಕೃಷ್ಣ ಬಲರಾಮರು ನೋಡಿದ್ರು ಆ ಶತಸನ್ನ ಸರಿಯಾಗಿ ಶಿಕ್ಷೆ ಮಾಡ್ತೀವಿ, ಬರಿಗೇರಬೇಕು. ಆ ಶಂಕಚರ್ಗದೆಯನ್ನು ಕೂಡಿರ್ತಕ್ಕಂಥ ಆದಿಮೂಲ ನಾರಾಯಣ ವಾಸುದೇವ ನಾನೇನೆ, ಇವನು ಸುಮ್ಮನೆ ನಾಟಕದ ಪಾತ್ರಧಾರಿ ಇವನು ಅಂತ ಹೇಳಿದ್ದಲ್ಲೇ ಶ್ರೀಕೃಷ್ಣ ಬಳಿಗೆ ಒಬ್ಬ ದೂತನ ಕಳಿಸಿ, ಹೇ ದೂತನೇ ಹೋಗಿ ಹೇಳ್ತಾನೆ ದೂತ, ಓ ಕೃಷ್ಣ ಸಭೆಯಲ್ಲಿ ನೋಡೋ ನಾನೇ ವಾಸುದೇವ, ಆ ಹೆಸರು ನನ್ನ ಒಬ್ಬನಿಗೆ ಇರಬೇಕು, ಒಳ್ಳೆ ಮಾತಿನಲ್ಲಿ ವಾಸುದೇವನ ಹೆಸರು ನನಗೆ ಹಿಂತಿರುಗಿಸ್ಬೇಕು, ನನ್ನ ಸುದರ್ಶನ ಚಕ್ರವನ್ನು ನನ್ನ ಕಡೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ ತಕ್ಷಣ ಸಭಾಸರೆಲ್ಲ ನಕ್ಬಿಟ್ರಂತೆ, ಅಯ್ಯೋ ಮೂರ್ಖ ಪ್ರಾಣಿ ಶ್ರೀಕೃಷ್ಣನ ಎದುರಿಸೋಕೆ ಹೋಗ್ತಾ ಇಲ್ಲವೋ ನಾನೇ ವಾಸುದೇವ ಅಂತ ಹೇಳ್ಕೊಂಡು ಎಲ್ಲರೂ ನಗು, ಅಷ್ಟೇ ಪ್ರತಿಕ್ರಿಯೆ ಇವರದು. ಶ್ರೀಕೃಷ್ಣ ಆಗಲಿ ನಮ್ಮ ಸುದರ್ಶನ ಚಕ್ರವನ್ನು ಅವನ ಕಡೆ ಕಳಿಸ್ಕೊಡ್ತೀವಿ ಅಂತ ಮಾತುಗಳನ್ನ ಅರ್ಥಪೂರ್ಣವಾದ ಮಾತನಾಡಿ ಅವನು ಯುದ್ಧ ಮಾಡಿದಾಗ ಅವನು ಹೇಗಿದ್ದಾನೆ ಅವನು ಶ್ರೀಕೃಷ್ಣಂತೆ ಕಸ್ತೂತಿಯಲ್ಲ ಗಮ್ ಲಲಾಟ ಬಲಕ್ಕೆ ಆ ಥರ ಅಲಂಕಾರ ಎಲ್ಲ ಮಾಡ್ಕೊಂಬಿಟ್ಟು ಶಂಕಚಕ್ರಗಳು ಅಂಟಿಸ್ಕೊಂಡ್ಬಿಟ್ಟಿದ್ದಾನೆ, ಕೈಗೆ ಗದಿ ಅಂಟಿಸ್ಕೊಂಡಿದ್ದಾನೆ, ಒಂದು ಕೀಲುಗರಡ ಈ ತಿರುಗಿದ ಅರತ್ತ ಅದು ನಿಲ್ಲಿಸ್ಬಿಟ್ಟು ನಿಂತೋಗ್ಬಿಡುತ್ತೆ ಅದನ್ನು ಕೂತ್ಕೊಂಡ್ಬಿಟ್ಟು ನೋಡಿದ ತಕ್ಷಣ ಎಲ್ರಿಗೂ ನಗುವವರೆಗೂ ಯುದ್ಧರಂಗದಲ್ಲಿ ಇಷ್ಟು ಮಾಡಿದ ಅಹಂಕಾರ ಯುದ್ಧಕ್ಕೆ ಸವಾಲು ಕೃಷ್ಣನ ಮೇಲೆ ಹಾಕ್ತಾನೆ. ಕೃಷ್ಣ ಅವನು ಸುದರ್ಶನ ಚಕ್ರದಿಂದ ಅವನು ಸಂಹಾರ ಮಾಡ್ತಾನೆ, ಆದರೆ ಅವನಿಗೆ ಒಳ್ಳೆ ಗತಿಯನ್ನು ಕೊಡ್ತಾನೆ. ಯಾತಕ್ಕೆ ಅಂದರೆ ನಾ ಕೃಷ್ಣಂತೆ ಆಗಬೇಕು, ಕೃಷ್ಣಂತೆ ಅಲಂಕಾರ ಮಾಡ್ಕೋಬೇಕು, ಅವನಂತೆ ಚಕ್ರ ಹಿಡ್ಕೋಬೇಕು ಅಂತ ಕೃಷ್ಣ ಧ್ಯಾನ ಪಾರಾಯಣ ಆಗಿರುವುದರಿಂದ ಅವನು ಸಂತೋಷನಾಗಿ ಭಗವಂತ ಅವನು ಒಳ್ಳೆ ಗತಿಯನ್ನು ಅನುಗ್ರಹ ಮಾಡೋದು ಅಂತ ಹೇಳ್ತಾರೆ. ಅವನಿಗೇನೋ ಒಳ್ಳೆ ಗತಿ ಬಂತು, ಅವ್ರು ಇನ್ನೊಬ್ಬ ಅವನ ಫ್ರೆಂಡು, ಥಿಕ್ ಫ್ರೆಂಡು, ಬೂಸಮ್ ಫ್ರೆಂಡು. ಯಾರು ಅಂದರೆ ಕಾಶಿ ದೇಶದ ರಾಜ. ಏನಮ್ಮ ಪೌಂಡ್ರಕ ವಾಸುದೇವ ಇದನ್ನಲ್ಲ, ಅವನು ಕೃಷ್ಣ ಕೊಂದಾಕರನಲ್ಲ, ಇನ್ನು ಸರಿ ಶಿಕ್ಷೆ ಮಾಡಿಕೊಡ್ತೀನಿ ಅಂತ ಶಿವನನ್ನು ತಪಸ್ಸು ಮಾಡಿ ಪಡೆದಂತಹ ಒಂದು ಕೃತ್ಯ, ಮದುಮಾಟದ ಒಂದು ರಾಕ್ಷಸ ಶಕ್ತಿ ಅದನ್ನು ಪ್ರಯೋಗಿಸ್ಬಿಡ್ತಾರೆ ಕೃಷ್ಣ ಮೇಲೆ. ಅದು ನೋಡಿದೊಡನೆ ಕೃಷ್ಣ ಸೈನ್ಯರು ಭಯಭೀತರಾಗಿ ಗಡಗಡ ನಡೆಯುತ್ತಾರೆ. ಶ್ರೀಕೃಷ್ಣ ತನ್ನ ಸುದರ್ಶನ ಚಕ್ರಕ್ಕೆ ಅಪ್ಪಣೆ ಮಾಡಿದೊಡನೆ ಆ ಸುದರ್ಶನವು ಆ ಕೃತ್ಯನ್ನು ಆ ಮಠದ ಮೂರ್ತಿಯನ್ನು ಸುಟ್ಟಾಕ್ತು. ಅಷ್ಟೇ ಅಲ್ಲದೆ ಸಮಸ್ತ ಜನರಿಂದಲೂ ಕೂಡಿದ್ದಂತಹ ಕಾಶಿನಗರವನ್ನು ಬಸ್ಸು ಮಾಡಿಬಿಟ್ಟಿತು. ಹರಪುರ ಪ್ಲೋಷ ಕಾರಣ ಜಯ ಜಯ ಶ್ರೀ ಸುದರ್ಶನ, ಜಯ ಜಯ ಶ್ರೀ ಸುದರ್ಶನ. ಅವ ಶಿವ ಹೋಗಿ ಒಂದು ಗುಹೆಯಲ್ಲಿ ಹೋಗಿ ಅಡಕೊಂಡ್ಬಿಟ್ಟ ಅಂತ ಹೇಳ್ತಾರೆ. ಇದು ಶಿವರಿಗೂ ವೈಷ್ಣವರಿಗೂ ಜಗಳ ತಂದಕ ವಿಷಯವಲ್ಲ, ತತ್ವ ವಿಷಯ ಅದು. ಸುದರ್ಶನ ಚಕ್ರ ಭಗವಂತನ ಕಾಲಚಕ್ರ. ಆಹುರು ಎಸ್ ಎಸ್ ಸ್ವರೂಪಂ ಕ್ಷಣಮುಖಮುಖಿಲಂ ಸೂರ್ಯ ಕಾಲಮೇತಂ, ಶಂಕರಾಚಾರ್ಯರ ವಾಣಿ. ಯದಾ ಎತ್ತಂ ಜಗಚ್ಚಕ್ರಂ ಕಾಲಚಕ್ರಂಚ ಶಾಶ್ವತಂ, ನಿಗಮಾಂತಿಸಿದ ವಾಣಿ ಕಾಲಚಕ್ರ. ಆ ಕಾಲಚಕ್ರವನ್ನು ದಾಟಿ ತಪ್ಪಿಸ್ಕೋಬೇಕಾಗಿದ್ರೆ ಗುಹೆ ಒಡೆ ಹೊಟ್ಟೋಗ್ಬೇಕು. ಅಭಯೇ ಆತ್ಮಾಹುಹಾಯ ನೇತೋ ಸ್ಯಜಂತೋ, ಆ ಪರಮಾತ್ಮನ ಪಾದದಲ್ಲಿ ಅಂತರ್ಗುಹೆಯಲ್ಲಿ ಕುಳಿದುಕೊಂಡ್ರೆ ಅಲ್ಲಿ ಕಾಲಚಕ್ರ ಏನೂ ಮಾಡೋಲ್ಲ. ಅಲ್ಲಿಂದ ಹೊರಡೆ ಇದ್ದಾಗ ಒಂದು ಅದು ಹುಟ್ಟಾಕ್ಬಿಡುತ್ತೆ ಅಷ್ಟೇ, ಹರಪುರ ಪುಲೋಷ ಕಾರಣ. ಇದು ಶ್ರೀಕೃಷ್ಣನು ಮಾಡಿದ ಒಂದು ದಿವ್ಯವಾದ ಲೀಲೆಗಳಿಂದ ಒಂದು ಸರಿದ್ದಪ್ಪ. ಶ್ರೀಕೃಷ್ಣನಿಗೆ ನರಕಾಸುರನ ಎಲ್ಲಿದ್ದವನ್ನ ಸಂಹಾರ ಮಾಡಿದ ನಂತರದಲ್ಲಿ ಅಲ್ಲಿದ್ದಂತಹ ಷೋಡಶ ಸ್ತ್ರೀ ಸಹಸ್ರೇಶಾಯ ನಮಃ ಅಂತ ಹೇಳ್ತಕ್ಕಂಥ ಷೋಡಶ ಸ್ತ್ರೀಯರಿಗೆ ರಕ್ಷಕರು ಪೋಷಕರು ಇಲ್ಲದೇ ಇರಲಾಗಿ ಅವರೆಲ್ಲರೂ ಶ್ರೀಕೃಷ್ಣನನ್ನೇ ಆಶ್ರಯದಾತನನ್ನಾಗಿ ಸ್ತುತಿಸಿದಾಗಿ ಅವರೆಲ್ಲರ ಪೋಷಣೆಯನ್ನು ಅವರ ರಕ್ಷಣೆಯನ್ನು ಭಗವಂತನೇ ಪತಿ ಸ್ಥಾನದಲ್ಲಿದ್ದು ಅವರನ್ನು ಕಾಪಾಡದ ಅಂತ ಇಲ್ಲಿ ನೋಡ್ತೀವಿ. ಮಹಾಯೋಗ ಪುರುಷನ ಶ್ರೀಕೃಷ್ಣನಲ್ಲಿ ಅಸಾಧ್ಯವಾದ ಯಾವುದೂ ಇಲ್ಲ, ಯಾವುದರ ಒಂಟೂ ಇಲ್ಲ ಅವನಿಗೆ. ಅವನ ಸಂಬಂಧವನ್ನು ಯಾವುದೇ ರೀತಿಯಲ್ಲಿ ಯಾರು ಹೊಂದಿದ್ದರೂ ಅವರು ಮುಕ್ತರಾಗ್ತಾರೆ. ಈಗಿದ್ದು ಅಷ್ಟು ಜನಗಳ ಮನೆಯಲ್ಲೂ ಏಕಕಾಲದಲ್ಲೇ ಕಾಣಿಸ್ಕೊಳ್ತಾನಂತೆ ಕೃಷ್ಣ. ಅವನು ಇಲ್ಲೇ ನೋಡೋಕ್ಕೋಸ್ಕರ ಆಗಲೇ ಪ್ರವೇಶ ಮಾಡಿದಾಗ ಒಂದು ಮನೆಯಲ್ಲಿ ಶ್ರೀಕೃಷ್ಣ ತನ್ನ ಮಗನಿಗೆ ಉಪನಯನ ಯಾವ ಮಾಡಬೇಕು ಅಂತ ವಿಚಾರ ಮಾಡ್ತಾನೆ. ಇನ್ನೊಂದು ಮನೆಯಲ್ಲಿ ಮಲವಿದ್ಯೆ ಅಭ್ಯಾಸ ಮಾಡ್ತಾ ಇದ್ದಾನೆ. ಮತ್ತೊಂದು ಮನೆಯಲ್ಲಿ ಸಭೆಯಲ್ಲಿ ಸುಧರ್ಮಾಸ ಬೇಲಿ ಧರ್ಮ ವಿಷಯ ಜಿಜ್ಞಾಸೆ ಮಾಡ್ತಾನೆ. ಅವನ ದಿನಚರಿ ಹೇಳಿದ್ರಲ್ಲ, ಬೆಳಗ್ಗೆ ಧ್ಯಾನ ಮಾಡೋನು, ಆಮೇಲೆ ಸ್ನಾನ ಸಂಧ್ಯಾನ ಮಾಡೋನು, ದಾನಧನ ಮಾಡೋನು, ರಾಸಿಗೆ ಹೋಗೋನು, ಮಧ್ಯಾಹ್ನ ತಕ್ಷಣ ಮಾಧ್ಯಾಹ್ನಕ್ಕೊಂದು ಆಚರಿಸಿ ಅತಿಥಿಗಳಿಗೆ ಅಭ್ಯರ್ಥಿ ಇಬ್ಬರೂ ಕೂಡ ಸತ್ಕಾರ ಮಾಡಿ ಆದ ಬಳಿಕ ತಾನು ಭೋಜನೆ ಮಾಡೋನು. ತಿರುವು ಸಾಯಂಕಾಲದವು ರಾಜಕಾರ್ಯ, ಸಾಯಂಕಾಲ ಸಂಧ್ಯಾ ಕಾರ್ಯವನ್ನು ಮಾಡಿ ಸತ್ಪು ಮಹಾತ್ಮರನ್ನೆಲ್ಲ ಕರೆಸಿ, ಮಹಾತ್ಮರೇ ಶ್ರೀರಾಮನೇ ಮುಂತಾದ ರಾಜರ್ಷಿಗಳು ಇದರಲ್ಲ ಹಿಂದೆ ಅವರ ಕಥೆಯನ್ನು ಹೇಳಿ ಅಂತ ಹೇಳಿ ಕೇಳಿಸೋದು. ಸಂಜೆ ಕಾಲದಲ್ಲಿ ಧರ್ಮಕ್ಕೆ ಯೋಗಕ್ಕೆ ವಿರೋಧವಿಲ್ಲದ ಸುಖವನ್ನು ಅನುಭವಿಸಿ ಲೋಕಲ್ಯಾಣ ಮಾಡ್ತಾನಂತೆ ಶ್ರೀಕೃಷ್ಣ ಭಗವಂತನ. ನಾವೆಲ್ಲ ಮಧ್ವಾಚಾರ್ಯರು ಭಗವಂತನ ಕರೆಯುವಾಗ ಅವ್ಯಾಕೃತ ಗೃಹಸ್ಥಾಯ ರಮಾ ಪ್ರಣಯನೇ ನಮಃ ಅಂತ ಸ್ತೋತ್ರ ಮಾಡ್ತಾರೆ. ನಾವೆಲ್ಲ ವ್ಯಾಕೃತ ಗೃಹಸ್ಥರು, ನಾಮರೂಪ ವ್ಯಾಕರಣ ಆದಮೇಲೆ ಈ ಗೃಹಸ್ಥನ ಈ ಗೃಹಿಣಿ ಅಂತ. ಅವನು ಅವ್ಯಾಕೃತ ಗೃಹಸ್ಥ. ಅವ್ಯಾಕೃತ ಗೃಹಸ್ಥನು ಈ ವ್ಯಾಕೃತ ಗೃಹಸ್ಥರಿಗೆ ಹೇಗೆ ಗೃಹಸ್ಥಾಶ್ರಮ ಶ್ರೇಷ್ಠವಾದದ್ದು, ಧರ್ಮಕ್ಕೆ ವಿರೋಧವಿಲ್ಲದೆ ಯೋಗಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಗೃಹಸ್ಥಮವನ್ನು ಹೇಗೆ ಆಚರಣೆ ಮಾಡಿ ತೋರಿಸಿದಂತಹ ಮಹಾಪುರುಷನೇ. ಕಮಪ್ಯಾದ್ಯಂಗುರು ಒಂದೇ ಕಮಲಾಗ್ರಹ ಮೇಧಿನಂ ಅಂತ ಶ್ರೀಕೃಷ್ಣ ಪರಮಾತ್ಮೆಗೆ ನಮ್ಮ ತ್ರಿಕರಣಗಳು ಕೂಡ ನಮಸ್ಕಾರವನ್ನು ಮಾಡಲಿ. ಸುಬುದಾಹರಣೆಯನ್ನು ಇಲ್ಲಿ ಹೇಳುವಾಗ ಸುಭದ್ರೆ ಶ್ರೀಕೃಷ್ಣ ತಂಗಿ ಅವಳನ್ನು ಅರ್ಜುನಿಗೆ ವಿವಾಹನ ಕೊಡಬೇಕು ಸಂಕಲ್ಪ ಮಾಡಿ ಸನ್ಯಾಸ ವೇಷದಲ್ಲಿ ಅರ್ಜುನ ಬಂದು ಸುಭದ್ರೆಗೆ ಅನುರಾಗ ಬೆಳೆದಾಗ ಸುಭದ್ರ ನಾನು ಅಪಸ್ಮಹೋದ ಎಂಬುದಾಗಿಯೂ ಅವಾದವರಿಗೆ ಇವರಿಗೆ ಯುದ್ಧವಾದಾಗ ಅವನು ಯೋಗ್ಯನಾದ ವರ ಅವನು ಕೊಟ್ಟಿದ್ದು ಒಳ್ಳೆಯದಾಯಿತು ಅಂಥೇಳಿ ಕಳಿಸ್ಕೊಟ್ಟೆ ಎಂಬುದಾಗಿ ಕಥೆಯನ್ನ ಇಲ್ಲಿ ಹೇಳ್ತೀವಿ. ಮಹಾಭಾರತ ಸ್ವಲ್ಪ ಕಥೆ ವ್ಯತ್ಯಾಸ ಇದೆ. ಹೇಗಿದ್ದರೂ ಶ್ರೀಕೃಷ್ಣನ ಅನುಮತಿಯಿಂದ ಆ ಕೆಲಸ ನಡೆಯಿತು ಅನ್ನೋ ವಿಷಯದ ಸಂಶಯವೇನೂ ಇಲ್ಲ. ಮತ್ತು ಪರಮಾತ್ಮ ವಿಷಯ, ರಾಜಸೂಯಾಗದಲ್ಲಿ ಪಾಂಡವರನ್ನು ರಕ್ಷಣೆ ಮಾಡತಕ್ಕಂಥ ಹೊಣೆಗಾರಿಕೆಯನ್ನು ಹೊತ್ತವನಾಗಿ ಪಂಚವರೈ ಫಲವಹೈಲ್ ಕಾತಾರು ಅಂದ ಮಮ ಪ್ರಾಣ ಹಿ ಪಾಂಡವ ಎಂಬಂತೆ ನನ್ನ ಪ್ರಾಣಗಳೇ ಪಾಂಡವರು, ಅವರ ಪ್ರಾಣಗಳು, ಇವನ ಪ್ರಾಣಕ್ಕೂ ಪ್ರಾಣನಾದವನು, ಪ್ರಾಣ ಶರೀರೋ ಭಾರೂಪ ಆಗಿರೋ ಸ್ವಾಮಿ ತನ್ನ ಪ್ರಾಣಭೂತರಾದ ಪಾಂಡವರನ್ನು ಸಂರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಮಧ್ಯೆ ರಾಜಸೂಯಾಗ ಅವರು ಮಾಡಿದ ಸನ್ನಿವೇಶದಲ್ಲಿ ಎಲ್ರಿಗೂ ದೊಡ್ಡ ದೊಡ್ಡ ಕೆಲಸಗಳನ್ನು ಕೊಟ್ಬಿಟ್ಟು ನೀನು ಬಂದವರೆಲ್ಲರೂ ಕೂಡ ದಕ್ಷಿಣ ವಿತರಣೆ ಮಾಡು, ನೀವು ಅತಿಥಿ ಅಭ್ಯಾಗದ ಸೇವೆಯನ್ನು ಮಾಡುವವನಾಗೋ, ನೀನು ಅವ್ರಿಗೆ ಎಲ್ಲ ನಿವೇಶನ ಕಟ್ಟೋದು ಎಲ್ಲರೂ ಓದಿಸ್ಬಿಟ್ಟು ತಾನು ತಗೊಳ್ಗೇನಪ್ಪ ಅಂದರೆ ಬ್ರಾಹ್ಮಣರ ಪಾದವನ್ನು ತೊಳೆದು ತೀರ್ಥವನ್ನು ಸ್ವೀಕಾರ ಮಾಡ್ತೀನಿ ಅಂತ ಬ್ರಹ್ಮಣ್ಯ ದೇವ ಮಾಡಿದ ಒಂದು ದಿವ್ಯವಾಗಿರ್ತಕ್ಕಂತಹ ಸೇವಾ ಭಾವನೆಯನ್ನು, ದೇವಾದ ದೇವರು ಸೇವೆಯಾಗಿರುವ ಭಗವಂತ ಮಾಡಿದ ಸೇವಾ ಕಾಲದ ಆದರ್ಶವನ್ನು ಮರೆಯಲಾದೀತೆ. ಆ ಘಟನೆಯೇ, ಆ ದ್ರೌಪದಿಯು ಆಜ ನಕ್ಕು ಘಟನೆಯೇ ಮುಂದೆ ದುರ್ಯೋಧನದಲ್ಲಿ ಅಸೂಯಾಗನೇ ವೃದ್ಧಿಯಾಗುವಂತೆ ಮಾಡಿ ಮಹಾಭಾರತದ ಯುದ್ಧಕ್ಕೆ ದಾಂದಿಯಾಯಿತು ಅನ್ನೋದನ್ನು ಕೇಳಿದ್ದೀವಿ. ಮತ್ತು ರಾಜಸೂಯಾಗ ನಡೆದ ಮತ್ತೊಂದು ಘಟನೆ, ಉಗ್ರ ಪೂಜೆಯನ್ನು ಯಾರಿಗೆ ಮಾಡಬೇಕು ಒಂದು ಪ್ರಶ್ನೆ ಬಂದಾಗ ಯಾರನ್ನು ಕೇಳೋಣ ಬಗ್ಗೆ ಅಂದರೆ, ಜ್ಞಾನವೃದ್ಧರು, ವಯೋವೃದ್ಧರು, ಧರ್ಮಮೂರ್ತಿಗಳಾಗಿರೋರು, ಭೀಷ್ಮಾಚಾರ್ಯರು, ಭೀಷ್ಮಾಚಾರ್ಯರಲ್ಲಿ ಕೆಲವು ದೌರ್ಬಲ್ಯ ಉಂಟು, ಆ ದೇವನ ದೌರ್ಬಲ್ಯ ಅಂತ ಕರೆಯೋಣ, ಅಥವಾ ಜ್ಞಾನಿಗಳು ಯಾವ ಸಂಶಯವೂ ಇಲ್ಲ. ಶಂಕರಾಚಾರ್ಯರ ವಿಶ್ವಾಸ ಭಾಷೆಯಲ್ಲಿ ಕರೀತಾ ಇರೋಣ, ಭೀಷ್ಮೋ ನಾಮ ಸರ್ವಜ್ಞೋ ಭಗವಾನೇ ಮೋಕ್ಷ ಧರ್ಮಾದಿ ನಾಂ ಪ್ರವಕ್ತ ಬಹಿರಂತ ಶತ್ರು ನಾಂ ಭೀಷ್ಮ ಅಂತ ಕರೀತಾರೆ. ಒಳಗಡೆ ಶತ್ರುಗಳು, ಹೊರ ಶತ್ರುಗಳು ಇಬ್ಬರಿಗೂ ಭಯಂಕರನಾದವನು, ಸರ್ವಜ್ಞ ಕಲ್ಪನಾದವನು ಅಂತ ಮಹಾತ್ಮನ ಕೇಳಿದರೆ ಹೇಳ್ತಾರೆ ಅಂದ. ಅವನು ಈ ಸಭೆಯಲ್ಲಿ ಸೇರೋ ಎಲ್ಲರೂ ಕೂಡ ಶ್ರೇಷ್ಠರು, ತುಂಬ ಮಂದಿ ಇದ್ದಾರೆ, ಅವರು ಜ್ಞಾನದಲ್ಲಿ ಶ್ರೇಷ್ಠರು, ಅವರು ಭಕ್ತಿಯಲ್ಲಿ ಶ್ರೇಷ್ಠರು, ಮತ್ತು ಪರಾಕ್ರಮದಲ್ಲಿ ಶ್ರೇಷ್ಠರು, ಮತ್ತು ವ್ಯವಹಾರ ನಿಪುಣರು, ಅದು ಎಲ್ಲದರಲ್ಲಿಯೂ ನಿಪುಣ ತಮ್ಮದಾಗಿರೋ ಒಬ್ಬ ಇದ್ದಾನೆ, ಆ ಅಗ್ರಣಿಗೆ ಅಗ್ರ ಪೂಜೆಯನ್ನು ಸಲ್ಲಿಸಬೇಕು. ಅಗ್ರಣೀರ್ ಗ್ರಾಮಣಿ ಶ್ರೀಮಾನ್ ನ್ಯಾಯೋ ನೇತಾ ಸಮೀರಣ ಅಗ್ರ್ಯ ಅಗ್ರತ್ವಾದ ಅಗ್ನಿ ಅಗ್ರ ನಯನತ್ವಾದ ಗುಣವಾನ್ ಅಗ್ನಿ ಅಂತ ಶಂಕರ ರಾಮಾಜ ಭಾಷ್ಯ, ಮಧ್ವಾಚಾರ್ಯ ಅಗ್ರತ್ವಾದ ಅಗ್ನಿ ಅಂತ ಹೇಳ್ತಾರೆ. ಎರಡೂ ಕೂಡ ನಿವೃತ್ತಿಗೆ ಅನುಗುಣವಾಗಿದೆ. ಇರಲಿ, ಆ ಅಗ್ರ್ಯನಿಗೆ ಅಗ್ರ ಪೂಜೆ, ಶ್ರೀಕೃಷ್ಣ ಹೇಗೆ ಅಗ್ರ್ಯ ಅನ್ನೋ ಪ್ರತಿಪಾದನೆ ಮಾಡಿದ ಭೀಷ್ಮಾಚಾರ್ಯ ಕೃಷ್ಣ ಸ್ತುತಿಯನ್ನು ಶ್ರೀಮದ್ ಭಾಗದಲ್ಲಿ ಕೊಂಡಾಡುತ್ತೇವೆ. ಇದು ಎಲ್ರಿಗೂ ಆಪ್ಯಾಯಮಾನವಾಗಿದ್ದರೂ ಕೂಡ ಒಂದು ಪ್ರಾಣಿ ಇನ್ನು ಸಹಿಸಲಿಲ್ಲ, ಅದೇ ಶಿಶುಪಾಲ. ಅವನು ಮೊದಲು ಶಿಶುಪಾಲನ ರುಕ್ಮಿಣಿಯನ್ನು ಕೊಡಬೇಕು ಅಂತ ತೀರ್ಮಾನವಾಗಿತ್ತೋ, ಅದು ಕೃಷ್ಣನೇ ರುಕ್ಮಿಣಿಯ ಅಪೇಕ್ಷೆಯಂತೆ ಅವಳನ್ನು ಕರ್ಕೊಂಡ್ಬಂದ ಅನ್ನೋ ಕಾರಣದಿಂದ ದ್ವೇಷ ಇದ್ದದಲ್ಲದೆ ಸ್ವಭಾವತಃ ದ್ವೇಷಿಸ್ತಕ್ಕವನು, ಕಾರಣ ಅಸುರರು ಸ್ವಭಾವತಃ ಭಗವದ್ವೇಷಿಗಳಲ್ಲವೇ. ರಾವಣ ಕುಂಭಕರ್ಣ ನಂತರದಲ್ಲಿ ಮೂನೇಜನ್ಮದಲ್ಲಿ ತಾನೆ ಶಿಶುಪಾಲ ದಂತವಕ್ರರು ಸ್ವಭಾವಕ್ಕೆ ದ್ವೇಷಿಸ್ತಾ ಇದ್ದರು. ಅವಳಮ್ಮನೇ ಮಾತು ಕೊಟ್ಟಿದ್ದ, 100 ಅಪರಾಧ ಮಾಡಿದ್ರೂ ಕೂಡ ನಿನ್ನ ಮಗ ನಾನು ಸಹಿಸ್ಕೊಳ್ತೀನಿ ಅಂತ. ಆ ಅಪರಾಧ ಮಾಡಿದ ಬೈಗಳನ್ನು ಸಹಿಸ್ಕೋಬೇಕೇ ಬೇಡವೇ ಅಂತ ಪ್ರಶ್ನೆ. ಇವು ದೇಶದ ರಾಷ್ಟ್ರದ ಮಹಾಪುರುಷನ ಕಥೆ ಓದುವಾಗ ಮದನ ಮೋಹನ ಮಾಡಿ ಇರುವಂಥ ಸತ್ಪುರುಷರು, ಶ್ರೇಷ್ಠ ಪುರುಷರು, ಮಹಾನಾಯಕರು, ಅವರು ಬಳಿ ಹೋಗಿ, ನೋಡಿ ಮಾಳವೀರೆ, ನನ್ನ ಕ್ಷಮಾಗುಣವನ್ನು ಪರೀಕ್ಷೆ ಮಾಡಿ, ನೀವು ಬೇಕಾದರೆ ನನ್ನನ್ನು ನೂರು ಬೈಗಳಿಂದ ಬೈರಿ ನೀವು, ನಾ ಏನು ಮಾಡೋದು ಕಳಿಸ್ಕೊಂಡಿರ್ತೀನಿ ನೋಡ. ನಿಮ್ಮ ಹತ್ರ ಬೈಗಳ ಬೋಡಿಕೆ ಇದಿಷ್ಟು ಮಾಡಿಕೊಂಡು ನೂರು ಬೈಗಳ, ಏ ನಿಮ್ಮ ಕೃಷ್ಣ ಒಬ್ಬನ ಸೇರಿಸ್ಕೊಳ್ಳು, ನಾನು ಸೇರಿಸ್ಕೊಳ್ಬಲ್ಲೆ, ಬೈರಿ ನೂರು ಬೈಗಳಿಂದ ಬೈಲಿ ನಾನು ಸೇರಿಸ್ಕೊಳ್ತೀನಿ ನಾನು ಅಂತ ಮಾಳವೀರ ಹೇಳಿದ್ರು. ಅಪ್ಪ ನೂರು ಬೈಗಳನ್ನ ಸೇರಿಸ್ಕೊಂಡು ಅದರಿಂದ ನಿನ್ನ ಸತ್ವ ಪರೀಕ್ಷೆ ಆಗಿದೆಯೋ ಇಲ್ಲೋ ಆ ವಿಷಯ ಬೇರೆ, ಅದು ಪರೀಕ್ಷೆ ಮಾಡಿ ತಿಳಿಬೇಕಾದ್ರು. ಆ ನೂರು ಬೈಗಳನ್ನು ಬೈದಿದ್ದರಿಂದ ನನ್ನ ಕಲ್ಚರ್ ಹೋಯ್ತಲ್ಲ, ಆಮ್ಯಾಗ ಸರ್ ಮಾಡೋದು ಅಂತ. ಈ ಬೈಗಳನ್ನ ಸೇರಿಸ್ಕೊಳ್ಳೋದು ಒಂದು ಶಕ್ತಿ ಬಗ್ಗೆ ಚಾಲೆಂಜ್ ಹೇಳಿದೆ. ಸರಿ ಸೇರಿಸ್ಕೊಂಡು ಬಾಪ ಕೃಷ್ಣ ಅದನ್ನು. ಕೊನೆಯ ಮಾತು ಬಂದಾಗ ಅವನು ಸಂಹಾರಿಯೇ ಅವನು ಸಂಶಯ ಇದೆ ಅದರಲ್ಲಿ. ಆ ಮಾತು ಕೊಟ್ಟ ವಿರೋಧವಿಲ್ಲದೆ ಆ ಕಾರ್ಯವನ್ನು ಮಾಡಬೇಕು. ಸರಿ ಶ್ರೀಕೃಷ್ಣ ಒಡನೆ ತನ್ನ ಸುದರ್ಶನದಿಂದ ಅದನ್ನು ಸಂಹಾರ ಮಾಡೋದು, ಸಂಹಾರ ಮಾಡಿಬಿಟ್ಟ ಅವನ ಅವನಿಂದ ಬಂದ ತೇಜಸ್ಸು ತೇಜೋಮೂರ್ತಿ ಅದು ಕೃಷ್ಣನ ಹೋಗಿ ಸೇರಿಕೊಂಡಿದ್ದನ್ನು ಭೀಷ್ಮ ಧರ್ಮರಾಜ ಮುಂತಾದ ಮಹಾತ್ಮರು ಜ್ಞಾನದೃಷ್ಟಿಯಿಂದ ನೋಡಿದರು. ಬಹಳ ಮುಖ್ಯವಾದ ವಿಷಯ ಇದು. ಅವರಿಗೆ ಮಾತ್ರ ಗೋಚರವಾಯಿತು ಅದು. ಶ್ರೀಕೃಷ್ಣ ಸತ್ಯಧರ್ಮದ ಮೂರ್ತಿ, ಕೆಲಸ ಸುಳ್ಳನ್ನು ಹೇಳಿಸ್ತಾನೆ. ಅಶ್ವತ್ಥಾಮ ಅಥವಾ ಕುಂಜರ ಮಾಡಿಸೋದಕ್ಕೆ ಹೇಳೋ ಪ್ರತಿ ಹೇಳೋಣ ಅಂತ ಹೇಳೋದಕ್ಕೆ ಅರ್ಜುನ ಬಿಲ್ಕುಲ್ ಹೇಳೋಲ್ಲ ಅಂತಾನೆ. ಭೀಮಸೇನ ದಾರಿ ಯಾವುದು ಅಂದರೆ ಸರಿಯೋ ತಪ್ಪೋ ಕೃಷ್ಣ ಹೇಳ್ದ ಮಾಡೋಣ ನಾವು. ಕೃಷ್ಣ ಏನು ಹೇಳೋದು ಲೋಕ ಒಳ್ಳೆಯ ಕೋಸ್ತಾನೆ ಮಾಡ್ತಾನೆ ಅವನು, ಹೇಳ್ದ ಮಾಡ್ಬೋಣ ಅಂತ. ಆ ವಿಚಾರ ಸಮಯವೇ ಇಲ್ಲ ಅವರು. ಮಧ್ವಾಚಾರ್ಯ ಮಾತು ಹೇಳ್ತಾರೆ ಧರ್ಮ ಅಧರ್ಮಕ್ಕೆ ಸ್ಟ್ಯಾಂಡರ್ಡ್ ಯಾವುದು ಅಂತ. ಈ ಪುಸ್ತಕ ಆ ಪುಸ್ತಕ ಆ ಪುಸ್ತಕ ಅಲ್ಲ, ವಿಷ್ಣುರನುಗುಣೋ ಧರ್ಮ ಅಧರ್ಮ ಅಂತ ದ್ವಿಪರ್ಯಯ. ಯಾವುದು ವಿಷ್ಣುಗೆ ಅನುಗುಣ ಇದೆಯೋ ಧರ್ಮ, ಅದು ವಿರುದ್ಧವಾದ ಅಧರ್ಮ. ವಿಷ್ಣು ರೂಪನಾದ ಕೃಷ್ಣ ಇದನ್ನು ಹೇಳಿದ್ದಾನೆ, ಅದು ಧರ್ಮ. ಉಳಿದ ಧರ್ಮ ಚೆಲೆಜಾವು ಇದೊಂದು ಪಾಲಿಸಿ. ಸತ್ಯಧರ್ಮದ ವಿಷಯದಲ್ಲಿ ಶ್ರುತಿ ಇದೆ. ನಿಜ ಹೇಳೋದು ಅಂದ್ರೇನು, ಸತ್ಯ ಹೇಳೋದು ಅಂದ್ರೆ ಹೇಗೆ ನಡೀತೋ ಅದೇ ನಡಿ ಹೇಳಿದ ಹಾಗೆ. ಮಗಳೇ ಋಷಿಗಳೇ ಯಾರೋ ಕೆಲವು ಹಣಗಾರರು ಈ ಕಡೆ ಬರ್ತಾಯಿದ್ರು, ನಿಮ್ಮ ಆಶ್ರಮ ಹತ್ರ ಓಡಾಡ್ತಿದ್ರು, ಅವ್ರು ಎಲ್ಲಿದ್ದಾರೆ ದಯವಿಟ್ಟು ಹೇಳಬೇಕು, ತಾವು ನಿಜ ಹೇಳೋದು ನಮಗೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ಅದು ಇದ್ರಿಂದ ಉತ್ಕೊಂಡಿದ್ದಾರೆ ಅವ್ರು, ಹೋಗಿ ಕಾರಣಕ್ಕೆ ಒಂದಾಗ್ಬಿಟ್ರು. ಈ ಸತ್ಯವೆಂದು ಸತ್ಯವಲ್ಲ, ಸ್ಪಷ್ಟವಾದ ಭಾಷೆ ವೇದವ್ಯಾಸ ಹೇಳ್ತಾರೆ, ನ ಸತ್ಯಂ ಸತ್ಯಮಿತ್ಯಾಹೋ ನಾನೃತಂಚಾನತೋ ಭವೇತ್ ಯತ್ ಯತ್ ಯದ್ಭೂತ ಇದಮತ್ಯರ್ಥಂ ಸತಿ ಸತ್ಯಂ ಪ್ರಚಕ್ಷತೆ. ಯಾವುದರಿಂದ ಭೂತಗಳು ಅತ್ಯಂತ ಹಿತವಾಗುತ್ತಿದೆಯೋ ಲೋಕಕ್ಕೆ ತುಂಬ ಒಳ್ಳೆಯ ಅಗತ್ಯೋ ಅದಕ್ಕೆ ಸತ್ಯ ಅಂತ ಹೇಳ್ತದೆ. ಯಾವ ಲೋಕ ಕೆಡಕಾಗತ್ತೆಯೋ ಅದಕ್ಕೆ ಅಸತ್ಯ ಅಂತ ಹೇಳ್ತದೆ. ಇದೇ ಸತ್ಯ ಅಸತ್ಯಗಳ ವೇದವ್ಯಾಸರ ಒಂದು ವಿವರಣೆ ಚೆನ್ನಾಗಿ ಜ್ಞಾಪಕ ಹೇಳ್ಕೊಳ್ಳಿ. ಇದನ್ನು ರಾಷ್ಟ್ರ ರಕ್ಷಣೆ ಧರ್ಮ ರಕ್ಷಣೆ ಮಾಡ್ತಕ್ಕವರು ಈ ಸಣ್ಣ ಸಣ್ಣದ ಡೆಫರೆಂಟ್ ಬಿಟ್ಟುಬಿಟ್ಟು ಭಗವಂತರ ವೇದವ್ಯಾಸ ಕೊಡೋ ರಕ್ಷಣೆ ಜ್ಞಾಪಕ ಇಟ್ಕೊಳ್ಳಿ. ಭೂತೀತವಾಗುವುದನ್ನು ಮಾತನಾಡಿ, ಭೂತ ಹತ ಆಗುವುದನ್ನು ಆಡಬೇಡಿ. ಸತ್ಯಾಸತ್ಯದ ಒಂದು ಲಕ್ಷಣ ಈ ಕೃಷ್ಣನ ಸತ್ಯವಚನ ಈ ತರಹದ್ದು. ದ್ರೋಣಾಚಾರ್ಯರು ಏನಾದರೂ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಿದ್ರೆ ಎಷ್ಟು ಜನ ನಿರಪರಾಧಿಗಳು ಸಾಯ್ತಾ ಇದ್ದರು ಅದರಲ್ಲಿ. ಬ್ರಹ್ಮಾಸ್ತ್ರನ ಎರಡ ಮೇಲೂ ಪ್ರಯೋಗಿಸೋದೆ, ಅದನ್ನು ಪ್ರಯೋಗಿಸಿದ ಆಸಾಮಿ ಅಸ ದುರುಪಯೋಗ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ರಕ್ಷಣೆ ಆದರೆ ಇವರು ಒಳ್ಳೆಯದು ಅಂತ ಮನಗಂಡು ಹೇಳಿ ಪರವಾಗಿಲ್ಲ ಅಂತಾನೆ. ಇದನ್ನು ದೋಷ ಆದ ನಾ ಹೊತ್ಕೊಳ್ತೀನಿ ಅಂತಾನೆ ಧರ್ಮರಾಜ. ನಮ್ಮೆಲ್ಲ ತಮ್ಮಿಂದ್ರೆ ಕಷ್ಟ ಕಾರಣ ಆದ ನಾನು, ಇದನ್ನ ಪಾಪ ಬಂದು ನಾವು ಹೊತ್ಕೊಳ್ತೀನಿ ಅಂತ ಹೇಳ್ತಾನೆ. ಪಾಪವನ್ನು ನಾನು ಹೋಗೋದು ಯಾಕೆ ಅಂತ, ಲೋಕ ಬದುಕೊಳ್ಳಿ ಕೃಷ್ಣ ಪಾಲಿಸಿ ಧರ್ಮರಾಜ ಪಾಲಿಸಿ. ಈಗ ತಾನೇ ಓ ಮಹಾವಿದ್ವಾಂಸರು ನಮ್ಮೊಂದು ಆಟಕ್ಕೆ ತಂದು ಕೊಟ್ಟಿದ್ದಾರೆ, ವಾಸ ಭೀಮಾಯಲ್ ಅಯ್ಯರ್ ಅಂತ ವಿದ್ವಾನ್ ಕೌಲಿಕಿ ಶೇಷಾಚಾರ್ಯರು ಪ್ರೊಫೆಸರ್ರು. ವಿರಾಮ ಆದಾಗ ಅದನ್ನು ನೋಡಿ ಅವರಿಂದ ಅಭಿಪ್ರಾಯನ ತಿಳಿಸುತ್ತೇನೆ. ಶ್ರೀಕೃಷ್ಣನ ದಿವ್ಯವಾದ ಲೀಲೆಗಳನ್ನು ಹೇಳಿದಪ್ಪ. ಕೌರವರು ಯುದ್ಧದಲ್ಲಿ ಪ್ರಾಣ ಕಳ್ಕೊಂಡಿದ್ದನ್ನು ನೋಡಿದು. ದುರಹಂಕಾರನಾದ ಅಶ್ವತ್ಥಾಮ ಬಂದು ಕಟ್ಟೆ ಕಡೆಗೆ ಗರ್ಭದ ಮೇಲೆ ಬ್ರಹ್ಮ ಶಿರೋಸನ ಪ್ರಯೋಗ ಮಾಡಿದಾಗ ಹೇಗೆ ಅದನ್ನು ಕಾಪಾಡ್ದ ಕೃಷ್ಣ ಅನ್ನೋ ಕಥೆಯನ್ನು ಕೇಳಿದು. ಕಟ್ಟ ಕಡೆಯಲ್ಲಿ ಗಾಂಧಾರಿ ಒಳಗೆ ಎಲ್ಲರೂ ಹೋಗಿ ಅವರಿಗೆ ನಮಸ್ಕಾರ ಮಾಡ್ತಾರೆ. ಭೀಮಾರ್ಜುನ ಪಾಂಡವರೆಲ್ಲರೂ ಪ್ಲಸ್ ಕೃಷ್ಣ. ಆ ಪ್ಲಸ್ ಕೃಷ್ಣ ಇಂಪಾರ್ಟೆಂಟು. ಕೃಷ್ಣ ಇದೆ ಪಾಂಡವರೆಲ್ಲ ಮೈನಸ್ ಆಗಿಬಿಡ್ತಾರೆ. ಧರ್ಮರಾಜ ಹೋ ಹೆದರ್ಕೊಂಡು ಹೆದರ್ಕೊಂಡು ನಾನು ಧರ್ಮರಾಜ ಅಂಡ್ಬಿಡ್ತಾ ಇದ್ದೀನಿ ಅಭಿವಾದಿಯೇ. ಗಾಂಧಾರಿಯ ನೋಡಿ ಅವಳ ದೃಷ್ಟಿ ಅವನ ಪಾದದ ಉಗುರಿನ ಮೇಲೆ ಬಿದ್ದೊಡನೆ ಆ ಉಗುರು ಕೊಳತು ಹೋಗುತ್ತೆ. ಅದಕ್ಕೆ ಬದುಕೊಂಡು ಬಚಾವಾದ ಉಗುಡದ ಹಿಂದಗಡೆ ಅವನು. ಇನ್ನು ಭೀಮಸೇನ ಪಾತ್ರ ಬಂದಾಗ ಮೊದಲೇ ಒಂದು ಕೆಲಸ, ಪಾಪ ನನ್ನ ಮಗನೇ ಪ್ರೀತಿಯ ಪುತ್ರನೇ ದುಷ್ಟನಾಗಿರೋ ದುರ್ಯೋಧನ ಸಂಹಾರ ಮಾಡಲು ಕಾರಣ ಆದವನೇ ಮಹಾವೀರಾಧಿವೀರ ನೀನು, ಪ್ರಾಣಪುತ್ರ ನೀನು, ಪ್ರಾಣಸ್ವರೂಪ ಬಾ ಪ್ರೀತಿಯಿಂದ ಆಂಗಿಸುತ್ತೇನೆ ಸೋದ ಕೃಷ್ಣ ಬೇಡ, ಒಂದು ವಿಗ್ರಹ ಇದೆ ಅಂತ ತಳ್ಳಿಬಿಡು ಅಲ್ಲಿಗೆ ಅಂತೇಳಿ ಆ ವಿಗ್ರಹ ಚಕನ ಚೂರು ಹೋಗಾತಾರೆ. ಹೇಗೆ ಮಾಡ್ದ ಅಷ್ಟು ಕೋಪ ಅಷ್ಟು ಶಕ್ತಿ, ವೇದವ್ಯಾಸರ ಪುತ್ರ ಅವನು, ಅಷ್ಟು ಶಕ್ತಿ ಅಷ್ಟು ಕೋಪ ಅಂದರೆ ಭೀಮಸೇನ ಕಾಪಾಡದ. ಧೃತರಾಷ್ಟ್ರ ಬಂದು ಬಚಾವಾದ. ಗಾಂಧಾರಿ ಬಳಿ ಹೋದರೆ ಗಾಂಧಾರಿ ಎಲ್ಲ ಕಾಣೋ ಕೋಪ ಸರಿ, ಅಷ್ಟು ಜನ ಮಕ್ಕಳು ಒಬ್ಬರನ್ನಾದ್ರೂ ಉಳಿಸಿಲ್ವಲ್ಲ ನೀನು, ಹಾ ಅದನ್ನು ಸಹಿಸ್ಕೊಂಡ್ಲೆ ರಕ್ತ ಕೊಡ್ದಿಯಲ್ಲೋ ನೀನು ಮನುಷ್ಯ ನೀನು, ಅದು ನಿನ್ನ ತಮ್ಮ ನಿನ್ನ ಜ್ಞಾತಿ ಅವನ ರಕ್ತ ಕೊಡ್ದಿ ಅಂತಲ್ಲ ನೀನು ಅಂತ ಹೇಳಿದಾಗ ಸ್ವಲ್ಪ ಸಂಶಯವಿಲ್ಲದೆ ಸಂಕೋಚ ಪಟ್ಕೊಳ್ಳದೆ ಯಾರಾದರೂ ಕುಡಿತಾ ಇರೋದಮ್ಮ ರಕ್ತನ, ಅದು ನನ್ನ ತಮ್ಮ ಅಲ್ವೇ ಅವನು, ನನ್ನ ಶರೀರ ಇದ್ದಾಗೆ ನನ್ನ ಶರೀರ ರಕ್ತ ನಾನೇ ಕುಡಿತೀನಿ, ಏನಿಲ್ಲ ಸುಮ್ಮನೆ ಜನಗಳಿಗೆ ಬಿಪಿಷಿಗೆ ಉಂಟಾಗ ಸುಮ್ಮನೆ ಹೀಗೆ ಸವರ್ಕೊಂಡೆ ಅಟ್ಟೇನೆ ಬಿಟ್ಟವಾಗ ಓಡ್ದ. ಅವನು ಸಂಕೋಚ ಏನಿಲ್ಲ, ರಕ್ಷಣೆ ಹೇಗೋ ಆತ್ಮರಕ್ಷಣೆ ಮಾಡ್ಕೋಬೇಕು, ಇಲ್ಲ ನಾನೇ ಕುಂತಾಗ ಅಂತೇಳಿ ಭೀಮ ಭೀಮ ಸತ್ತು ಹೋಗ್ಬಿಟ್ರೆ ಅದನ್ನು ಯಾರಿಗೇನು ಲಾಭ, ದುರ್ಯೋಧನ ಇಲ್ಲಿ ಬದುಕಿ ಬರೋಲ್ಲ. ಅದರಿಂದ ಆತ್ಮಾನಂ ಸತಂ ರಕ್ಷಯತೆ ದಾರ ಇರಪಿ ಧನ ಇರಪಿ ಹೇಳ್ಕೊಂಡ. ಇಂಥ ಪ್ರಸಂಗಗಳು ನಾನಾ ಪ್ರಸಂಗಗಳಲ್ಲಿ ಪಾಂಡವರನ್ನು ಕಾಪಾಡಿದವರು ಪಂಚಮರೈ ಫಲವ ಹೇಳಿ ಕಾತಾರು ಬಂದಾರು ಪುತ್ರ. ಕೃಷ್ಣ ಹೇಳ್ತಾನೆ ಇಷ್ಟೇ ಅಲ್ಲ ಅರ್ಜುನ, ಈ ಥರ ಘಟನೆ ಎಷ್ಟೋ ಹಿಂದೆ ಆಗಿದೆ, ನಿನಗೆ ಗೊತ್ತಿಲ್ಲದೆ ಯಾರು ನಿನಗೆ ಕೊಲ್ಲೋಕೆ ಆಗ್ತಿರಲೋ ಅವ್ರನ್ನ ನಾನೇ ಕೊಂದಾಕಿದ್ದೀನಿ ಅಂತ ಅಂತ ಅವನು ಏಕಲವ್ಯ. ಏಕಲವ್ಯ ಶ್ರೀಕೃಷ್ಣ ಕೊಂದಾಕಿದ್ದಾನೆ. ಆ ಕತೆ ಹರಿವಂಶದಲ್ಲಿ ಬರುತ್ತೆ. ಆ ಹರಿವಂಶ ಇಲ್ಲದೆ ಹೋದರೆ ಮಹಾಭಾರತ ಪೂರ್ತಿ ಅರ್ಥ ಹೋದ ನಮಗೆ, ಯಾವಾಗ ಕೊಂಡ ಯಾತ ಕುಂದಾಂಶ ಅಲ್ಲಿ ಬರುತ್ತೆ. ಅವನು ಹೆಜ್ಜೆ ಹೆಜ್ಜೆಲ್ಲೂ ಹೇಗೆ ಕಾಪಾಡೋದು ಅಂತ ಪ್ರತಿಜ್ಞೆ ಮಾಡೋದ್ರಲ್ಲಿ ನಿಪುಣ ಅರ್ಜುನ ಅಡಿಯರು, ಅದನ್ನು ಕಾಪಾಡೋದ್ರಲ್ಲಿ ನಿಪುಣದ ಶ್ರೀಕೃಷ್ಣ ಅಡಿಯರು. ಅವನು ಪ್ರತಿಜ್ಞಾವೀರ ಅರ್ಜುನ ಎಲ್ಲದರಲ್ಲೂ ಅಷ್ಟೆ. ನೆರವೇರಿಸ್ಬೇಕಪ್ಪ ಹಿಂದೆ ಅಗ್ನಿಪ್ರವೇಶ ಮಾಡಿಬಿಟ್ಟಿದೆ ಅದಂತೇ ಅವನೇ ಅವನ ಹತ್ರ ಅವನ ಹತ್ರ ಆ ಸಮಯದಲ್ಲಿ ಅವನು ಕಾಪಾಡೋನು ಶ್ರೀಕೃಷ್ಣ, ಹೆಜ್ಜೆ ಹೆಜ್ಜೆಲ್ಲೂ ಕಾಪಾಡೋನು ಶ್ರೀಕೃಷ್ಣೇ. ಆ ಕಥೆಯನ್ನು ನಾವು ತುಂಬ ಕೇಳಿದ್ದೀವಿ. ಆ ಅರ್ಜುನಿಗಿದ್ದಂಥ ಅಹಂಕಾರವನ್ನು ಕೂಡ ಅಡಗಿಸೋನು ಶ್ರೀಕೃಷ್ಣನೇ. ಇಷ್ಟೆಲ್ಲ ಮಾಡಿ ಹೋದಿ ತಾನು ಗಾಂಧಾರಿ ಮುಂದೆ ನಿಂತ್ಕೊಂಡಾಗ ಗಾಂಧಾರಿ ಅವನು ಶಾಪ ಕೊಡ್ತಾಳೆ ಕೃಷ್ಣನಿಗೆ, ಏನು ದರ್ಯ ಯಮ್ಮನಿಗೆ, ನೀ ಇಷ್ಟಪಟ್ಟಿದ್ರೆ ಯುದ್ಧ ನಿಲ್ಲಿಸ್ಬೋದಾಗಿತ್ತು, ಆದರೆ ಭ್ರಾತೃಗಳೆಲ್ಲರೂ ಕೂಡ ಇರದೇ ಇರುವಂತೆ ಮಾಡಿದವನೇನು, ಆದ್ದರಿಂದ ನಾನು ತಪಶಕ್ತಿ ಎಲ್ಲವನ್ನು ಪೂರ್ತಿ ಕೊಟ್ಟು ಶಾಪ ಕೊಡ್ತೀನಿ ನಿನ್ನ ಕಣ್ಣಿಗೆ. ಇಷ್ಟು ವರ್ಷದೊಳಗೆ ನಿನ್ನ ಬಂಧುಗಳೆಲ್ಲರೂ ಕೂಡ ಪ್ರಾಣ ಕಳ್ಕೊಳ್ತಾರೆ, ಕುತ್ಸಿತವಾದ ರೀತಿಯಲ್ಲಿ ದೇಹ ಬಿಡಬೇಕಾಗುತ್ತೆ ನೀನು ಅಂತ ಇದೋ ಶಾಪ. ಸಾಮಾನ್ಯ ಶಾಪ ಕೊಟ್ಟರೆ ಎಲ್ಲರೂ ಕ್ಷಮಿಸ್ಬೇಕು, ಮಾತಾ ಇನ್ಮೇಲೆ ಹಾಗೆಲ್ಲ ಮಾಡೋಲ್ಲ, ಶಾಪ ನೀನು ತಗೋಬೇಕು ನೀನು ಅಂತ ಶಾಪ ಸ್ವಲ್ಪ ಕಡಿಮೆ ಮಾಡೋದು ಕೇಳ್ಕೋಬೇಕು. ಈ ಬಂಡ ಶಾಪ ಕೊಟ್ಟರೆ ತಥಾಸ್ತು ಹೇಗಿದೆ ಇವಂದು, ಮತ್ತು ಶಾಪ ಕೊಟ್ಟರೆ ನನ್ನ ಸಂಕಲ್ಪ ಅದೇ ರೀತಿಯಲ್ಲೇ ಇದೆ, ಯಾವುದರೆಲ್ಲ ದೇವತೆಗಳು ಅವರು ಸಂಹಾರ ಮಾಡೋ ಯಾರ ಕೈಲೂ ಆಗೋಲ್ಲ, ನಾನೇ ಕೊಂದಾಯ್ಬೇಕು, ಆರೆ ಬಡವಕ್ಕೆ ಒಬ್ಬರಿಗೊಬ್ಬರು ಹೊಡೆದ ಸಾಯ್ಬೇಕು, ನನ್ನ ಬಂಧುಗಳಾದ್ರಿಂದ ನಾನು ಅವನು ಕೊಲ್ಲ ಚೆನ್ನಾಗಿರೋಲ್ಲ ಅಂದ್ರೆ ಅವರೇ ಹೊಡೆದಾಳಿ ಅವರು ಸಾಯುವಂತೆ ನಾನು ಮಾಡಿದ ಸಂಕಲ್ಪ ನಿನ್ನ ಬಾಯಿದ್ ಬಂದಿದೆಯಮ್ಮ ಅಂತ ಹೇಳಿದ ಗಾಬರಿ ಅವಳಿಗೆ. ಅವಳು ನಡುಗಬೇಕು. ಇದೊಂದು ರಹಸ್ಯವನ್ನ ಮಹಾಯೋಗಿ ವಿರದ ಗುರುಪುಂಗೂರು ಹೇಳ್ತಾ ಇದ್ರು. ಆ ಶಾಪ ಕೊಟ್ಟರೆ ಕೃಷ್ಣ ಯಾತ್ರೆ ಸ್ವೀಕಾರ ಮಾಡ್ತಾನೆ ಅಂದರೆ, ಒಬ್ಬ ಮಹಾಜ್ಞಾನಿಯಾದವನನ್ನು ಕುರಿತು ಯಾರೋ ಒಂದು ಶಾಪವನ್ನು ಕೊಟ್ಟರೆ, ಆ ಶಾಪವನ್ನು ಸ್ವೀಕರಿಸದೆ ಹೋದರೆ ಶಾಪ ಕೊಟ್ಟದ ಮೇಲೆ ತಿರುಗಿ ಒಂದು ಕೋಟಿ ಇಟ್ಟು ಫಲ ಕೊಟ್ಟು ಅದು ನೂರು ನೂರು ಜನರು ಶಾಂತಿ ಇದ್ದಂತೆ ಮಾಡಿಬಿಡುತ್ತಪ್ಪ. ರಬ್ಬರ್ ಎಳೆದಾಗೆ ತುಂಬ ಎಳೆದಿದ್ದಾರೆ, ಬಿಟ್ಟುಬಿಟ್ರೆ ಮುಗಿದೋಯ್ತಲ್ಲಿ. ಈ ಬುದ್ಧನ ಕತೆ ಕೇಳಿದಾರಲ್ಲ, ಬುದ್ಧನ ಬಳಿ ಯಾರೊಬ್ಬರು ಹೋಗ್ಬಿಟ್ಟು ಸಿಕ್ಕಾಬಟ್ಟೆ ಬೈದ್ರಂತೆ ಅವನನ್ನು. ಏನು ಬೈಗಳು ಗೊತ್ತಿತ್ತೋ ಎಲ್ಲ ಬೈದ್ಬಿಟ್ರಂತೆ. ಬೈದೆಲ್ಲ ಸುಮ್ಮನೆ ಕೇಳ್ಕೊಂಡಿತ್ತು. ಕೊನೆಗೆ ಒಂದು ಪ್ರಶ್ನೆ ಕೇಳಂತಪ್ಪ, ಇಷ್ಟೆಲ್ಲ ಯಾರಿಗಾರೋ ನೀನು ಒಂದೊಂದು ಮನಿ ಆಡಕ್ಕೆ ಹಣ ಕಳಿಸ್ಕೊಟ್ಟೆ ಅಂತ ಇಟ್ಕೊ, ಆ ಹಣವನ್ನು ಅವರು ನನಗೆ ಬೇಡ ಅದು ಅಂತ ಹೇಳಿಬಿಟ್ರೆ ಏನಾಗತ್ತಪ್ಪ ಹಣಕ್ಕೆ? ನನಗೆ ಬಂದು ಸೇರುತ್ತೆ. ಹಾಗೆ ಇಷ್ಟೆಲ್ಲ ಬೈದಿದ್ದಿಲ್ಲ ನೀನು, ಈ ಬೈಗಳನ್ನ ನನಗೆ ಬೇಡ ಇದು ಅಂದರೆ ಏನಪ್ಪ ಆಗುತ್ತೆ ಅದು? ಬಡಿಯುತ್ತೆ. ಹಾಗೆ ಆ ಶಾಪವನ್ನು ಕೃಷ್ಣ ಹಿಂತಿರುಗಿಸ್ಬಿಟ್ರೆ ಆ ಶಾಪದ ಫಲಕ್ಕೆ ಹೊತ್ತರಷ್ಟು ಫಲ ಬಂದು ಜನ್ಮ ಹಣ ಮಾಡಿಬಿಡುತ್ತೆ. ಸರ್ವಭೂತ ಪ್ರಾರ್ಭವ ಅಂತ ಯಾತಕ್ಕೆ ಮಾಡ್ತಾನೆ ಅದನ್ನು. ಮತ್ತು ಆ ಶಾಪವನ್ನೇ ಯಾವ್ದಾರು ಕೊಲ್ಲುವ ಕೆಲಸಕ್ಕೆ ಉಪಯೋಗಿಸ್ಕೊಂಡು, ತಾನು ಶಾಪ ಕೊಡಲಿಲ್ಲ, ತಾನು ಕೊಲ್ಲಿಲ್ಲ, ಇದ್ರ ಮೂಲಕ ಕೆಲಸ ಮಾಡಿದ್ದ. ಶ್ರೀಕೃಷ್ಣ ದಿವ್ಯವಾದ ಲೀಲೆಗಳಪ್ಪ ಇಷ್ಟೆಲ್ಲ ಮಾಡಿದ ಭಾಗವಂತ ಕಾಲ ವಿಶೇಷದಲ್ಲಿ ಅವರಲ್ಲೇ ಒಡಕುಂಟಾದ ಪ್ರಸಂಗ ಗೊತ್ತಿದೆ ನಿಮಗೆ. ಯಾವ ಮಹರ್ಷಿಯ ಬಳಿ ಅಪಚಾರ ಮಾಡ್ತಾರೆ, ಸಾಂಬಾಯಿನಲ್ಲ ಕೃಷ್ಣ ಪುತ್ರ, ಅವನಿಗೆ ಗರ್ಭಿಣಿ ಅಲಂಕಾರ ಮಾಡಿ ಈಕೆಗೆ ಯಾವ ಮಗು ಹುಟ್ಟುತ್ತೆ, ಗಂಡು ಮಗು ಹೆಣ್ಣು ಮಗು ಅಂತ ಕೇಳೋದೆ. ಅವರೇ ಅವನು ಮುಸಲ ಹುಟ್ಟುತ್ತೆ, ನೀವೆಲ್ಲರನ್ನು ಸಂಹಾರ ಮಾಡೋ ಕಾರಣವಾಗುತ್ತೆ ಅವನು ಹೇಳಿದರು. ಮಾಡೋದೇ ಉಗ್ರಸೇನ ಮಹಾರಾಜರಿಗೆ ಮುಸಲ್ ಚೂರು ಚೂರು ಮಾಡಬಿಡಿ ಮೋಸ್ಲೇನ. ಅದು ಎಲ್ಲ ಬೆಳಕೊಂಡೆ ಸಮುದ್ರದಲ್ಲಿ ಶ್ರೀಕೃಷ್ಣ ಅನುಮತಿಯಂತೆಯೇ ಯಾದವರು ಅಲ್ಲಿ ಪೂಜೆ ಮಾಡೋಕೆ ಹೋಗಿದ್ದರು, ಪೂಜೆ ಜೊತೆಗೆ ಹೆಂಡ ಬೇರೆ ಕುಡಿತಾರೆ. ಆ ಅಮ್ಮನಲ್ಲಿ ಮಾಡಬಾರ್ದು ಕೆಲಸ ಮಾಡಿಬಿಟ್ಟು ಮದಿಯಮ್ಮನ್ನಂ ಶ್ರೇಷ್ಠಂ ಮದನ್ನಂ ಶ್ರೇಷ್ಠಂ ವಸುನಂ ಶ್ರೇಷ್ಠ ಅಂತ ಹೆಗಲೇ ಆಡಿಯಾಗಿ ಅರ್ಜುನ ಹೋಗ್ಬಿಡ್ತಾರೆ. ಕೆಲವರು ಉಳ್ಕೊಳ್ತಾರೆ, ಶ್ರೀಕೃಷ್ಣ ಬಿಡ್ಕೊಂಡಾಗ ಬಂದ ಅವನು. ಇಷ್ಟೆಲ್ಲ ಮಾಡಿ ಒಂದು ವೃಕ್ಷದ ಬುಡದಲ್ಲಿ ಸ್ವಾಮಿ ಮಲಿಕೆ ಇರುವಾಗ ಶೇಷರೂಪಿಯಾಗಿರ್ತಕ್ಕಂಥ ಬಲರಾಮ ತನ್ನ ಸ್ವಧಾಮಿಕೇತ ಅಂತೇಳಿ ಒಂದು ಬಿಲ್ದ ಮೂರ್ಖ ನಾಗವಾಗಿ ಹೋಗಿ ಸಮುದ್ರ ಸೇರ್ಕೊಂಡ್ಬಿಡ್ತಾನೆ. ಶ್ರೀಕೃಷ್ಣ ಮಲಗಿರುವಾಗ ಯಾದವ ಒಬ್ಬ ಆತನ ಪಾದ ಮೇಲೆ ಬಾಣ ಪ್ರಯೋಗವನ್ನು ಬರೆಯದೆ ಯಾವುದೋ ಜಿಂಕೆ ಕಾಲಾಡ್ತದೆ ಅಂತ ಮಾಡಿದಾಗ ಹತ್ರ ಬಂದು ನೋಡಿದ್ರೆ ಚತುರ್ಭುಜನ ಆಗಿರ್ತಕ್ಕಂಥ ಒಬ್ಬ ಮಹಾಪುರುಷ ತೇಜೋಮೂರ್ತಿ ವಯೋ ಮಹಾಪರಾಧ ಮಾಡದೆ ನನ್ನ ಕಾಪಾಡಬೇಕು ಅಂದರೆ ನಿನಗೆ ಒಳ್ಳೆಯದಾಗಲಿ ಹೋಗು, ನನ್ನ ಕೆಲಸ ಇದರಿಂದ ಆಗಿದೆ ಅಂತ ಅವನು ಕಳಿಸ್ಬಿಟ್ಟು ತಾನು ತನ್ನನ್ನು ತನ್ನ ಒಳಗಡೆ ಉಪಸಂಹಾರ ಮಾಡಿಕೊಂಡು ಹೇಗೆ ಮಾಡ್ತಾನೆ ಅಂದರೆ ಲೋಕಾಭಿರಾಮಾಂ ಸ್ವತನಂ ಧಾರಣಾ ಧ್ಯಾನ ಮಂಗಳಂ ಯೋಗ ಧಾರಣೆಯಾಗ್ನೇಯ ಅದಗ್ಧ್ವಾ ಧಾಮಾವಿಷತ್ಸ್ವಕಂ. ಲೋಕಾಭಿರಾಮವಾಗಿ ಎಲ್ರಿಗೂ ಧ್ಯಾನ ಧಾರಣ ಮಂಗಳವಾರದ ದೇಹವನ್ನು ಅಗ್ನಿಯಿಂದ ಸುಟ್ಟು ಹಾಕಿಕೊಳ್ಳದೆ ಹಾಗೆ ತನ್ನ ಸ್ವಧಾಮನ ತೆಳೆದಾಗ ಯಾವುದು ಅಲ್ಲಿ ಕೃಷ್ಣ ಹೋಗ್ತಾನೆ ಅನ್ನೋ ನೋಡೋಕ್ಕೋಸ್ಕರವಾಗಿ ದೇವತೆಗಳಲ್ಲೂ ಕಾದಿದ್ದಾರೆ. ಆ ದೇವರ ಯೋಚನೆ ಮಾಡೋ ಅಷ್ಟರೊಳಗೆ ಸ್ವಧಾಮನ ಎದ್ದುಬಿಟ್ಟ ಅವನು ಅಂತ ಶ್ರೀಮದ್ ಭಾಗವತನ ಕಥೆ ಹೇಳಿದೆ. ಅನ್ಯಾಂತರ ಹೇಳ್ತಾರೆ ನಮ್ಮ ಮನಸ್ಸಿಗೆ ಹೀಗೆ ಕಂಡುಬಂದದ್ದು. ಅವತಾರ ಕೆಲಸ ಮುಗಿದ ಬಳಿಕ ತನ್ನೊಳಗೆ ತಾನು ಸೇರಿಕೊಳ್ತಾನೆ. ಅವನ ದೇಹಕ್ಕೆ ಎಂದಿಗೂ ವ್ಯಕ್ತಿ ಇಲ್ಲ, ಅದು ಶುದ್ಧವಾದ ದೇಹ. ಕೃಷ್ಣಾವತಾರ ಮೊದಲು ಕೃಷ್ಣ ರೂಪ ಉಂಟು, ಕೃಷ್ಣಾವಕಾರದಲ್ಲೂ ಉಂಟು, ಕೃಷ್ಣ ಆಂತರದಲ್ಲೂ ಉಂಟು. ಅವತಾರ ರೂಪಗಳಲ್ಲೂ ಹಾಗೇನಪ್ಪ, ರಾಮದೇವರು ಹೇಗೋ ಕೃಷ್ಣ ರೂಪ ಹಾಗೇನೆ ಇರಲಿ. ಇದನ್ನು ಮಾಡಿಕೊಂಡಾದ ಬಳಿಕ ಶ್ರೀ ಕೃಷ್ಣ ಪರಮಾತ್ಮನ ದಿವ್ಯ ಚರಿತ್ರಕ್ಕೆ ಇಲ್ಲಿ ಮಂಗಳನ್ನು ಹಾಡ್ತಾ ಕಟ್ಟಕಡೆಯಲ್ಲಿ ತಾನು ಪರಂಧಾಮವನ್ನು ಸೇರಿಕೊಳ್ಳೋಕ್ಕೆ ಮೊದಲು ಉದ್ಧವನ್ನು ಕರೆದು ಅವನಿಗೆ ಭಾಗವತ ಧರ್ಮವನ್ನು ಉಪದೇಶ ಮಾಡಿ, ಇದೇ ಭಾಗವತ ಧರ್ಮವನ್ನೇ ನಾನು ಅರ್ಜುನಿಗೆ ರಣರಂಗದ ಉಪದೇಶ ಮಾಡಿದ್ದೆ ಅಂದರೆ ಗೀತೆಯ ತಾತ್ಪರ್ಯಿಸಿಕೊಟ್ಟು ಭಾಗವತ ಧರ್ಮ ಇನ್ನೇನೂ ಅಲ್ಲ. ಆ ಗೀತೆಯ ವಿಷಯಗಳೇ ಇದರಲ್ಲೂ ಬರುತ್ತೆ. ನಾನು ಉಪದೇಶ ಮಾಡಿ ಆಯಿತು, ಧರ್ಮ ಕೇಳಿದೆಯೇ, ಅದು ಅನುಷ್ಠಾನ ಮಾಡೋಕ್ಕೋಸ್ಕರವಾಗಿ ಬದರಿಕಾಶ್ರಮಕ್ಕೆ ಹೋಗು. ಗಚ್ಚೋದ್ಧವ ಮಯಾ ಜ್ಞಪ್ತಃ ಬದರಿಯಾಖ್ಯಮ್ಮಮಾಶ್ರಮಂ. ನನ್ನ ಆಶ್ರಮ ಬದರಿದಿದೆ, ನಾರಾಯಣ ನರನಾರಾಯಣ ಸ್ವರೂಪಿ ನಾನೇ. ಅಲ್ಲಿ ಹೋಗಿ ಈ ನಾರಾಯಣ ಮಂತ್ರವನ್ನು ಜಪ ಮಾಡ್ತಾ ಭಾಗವತನ ಇಷ್ಟನಾಗಿ ಇನ್ನೂ ಕೆಲವರಿಗೆ ಈ ಭಾಗವತನ ಉಪದೇಶ ಮಾಡಿದ ನಂತರ ನಮ್ಮ ಬರೆಯುವಂತೆ ಅಲ್ಲಿ ಅಲಕಾನಂದ ನದಿ ಇದೆ, ಅಲ್ಲಿ ಅಲಕಾನಂದ ಸ್ನಾನ ಮಾಡಬೇಕಾಗಿಲ್ಲ. ನೀನು ಈಕ್ಷಯ ಅಲಕಾನಂದಾಯ ಆಕಾನಂದ ನೋಡದೆ ಪಾಪರ್ಯ ಹೋಗ್ಬಿಡುತ್ತಪ್ಪ ಅಂತ ಅಲ್ಲಿರುವಂತ ಹೇಳಿ ಭಗವಂತನು ದೇವಯ್ಯಪ್ಪನ ಹೇಳಿ ಇದು ಕೇಳದಿ ಕೃಷ್ಣ ಪರಮಾತ್ಮನ ತನ್ನ ಸೇರಿಸ್ಕೊಂಡಲ್ಲ. ಇದು ಧೀರರಿಗೆ ಧೈರ್ಯವನ್ನು ದೀಪಡಿಸುತ್ತದೆ. ಧೀರರಿಗೆ ತಸ್ಯ ಧೀರ ಪರಿಜಾನಂತೆಯೋ ನಿಮ್ ಧಿಯೋರಾಂತಿ ಇತಿ ಧೀರ ಅಂತ ಕಥೆ. ಯಾರಾದರೂ ಶ್ರಾದ್ದ ಕಾಲದಲ್ಲಿ ಅಭಿಶ್ರವಣ ಮಾಡುವಾಗ ಶ್ರೀಕೃಷ್ಣ ಪರಂಧಾಮನ ಹೊಂದಿದ ಭಾಗವತ ಅಧ್ಯಾಯವನ್ನು, ಅಂತೆಯೇ ಕಠೋಪನಿಷತ್ತಿನಲ್ಲಿ ಯಮಧರ್ಮರಾಜನು ನಚಿಗೇತ ಮಾಡಿದ ಉಪದೇಶವನ್ನು, ಪ್ರಯತಃ ಶ್ರಾದ್ದ ಕಾಲೇವ ತದಾನಂತ್ಯಾಯ ಕಲ್ಪೇತೆ ತದಾನಂತ್ಯಾಯ ಕಲ್ಪತೆ ಇತಿ ಕೃಷ್ಣರ ಸಂವಾದ. ಅವಧೂತ ಸಂವಾದದಲ್ಲಿ ನನಗೆ 24 ಜನ ಗುರುಗಳು ಅಂಥೇಳಿ ಆ ಲೋಕದಿಂದೇ ಪಾಠ ಕಲಿಯ ವಿಷ್ಣು ಹೇಳ್ತಕ್ಕಂಥ ಅವಧೂತ ಮಾತುಗಳು ಈ ಹೆಜ್ಜೆಜ್ಜೆಗೂ ತತ್ವದಿಂದ ಪೂರಿತವಾಗಿರ್ತಕ್ಕಂಥ ಶ್ರೀಮದ್ ಭಾಗವತದ ದೇವಿ ಕಥೆಯನ್ನು ಎಲ್ಲರೂ ಆಸ್ವಾದನೆ ಮಾಡಿಪ್ಪ. ಅದು ಹಿಂದೆ ಹೇಳಿದಂತೆ ಶ್ರೀಕೃಷ್ಣ ಪರಮಾತ್ಮ ತನ್ನಂತಾನು ಒಳಗಡೆ ಹೇಳಿಕೊಂಡು ಭಾಗವತ ಮಹಾಸಮುದ್ರದಲ್ಲಿ ಬಂದು ಪ್ರವೇಶ ಮಾಡಿಬಿಟ್ಟಿದ್ದಾನೆ. ಶ್ರೀಮದ್ ಭಾಗವತವೇ ಶ್ರೀಕೃಷ್ಣನ ಒಂದು ಗ್ರಂಥರೂಪವಾದ ದೇಹಪ್ಪ. ಶ್ರೀ ಭಗವಂತ ಹೇಗೋ ಭಾಗವತ ಹೇಗೆ, ಭಾಗವತ ಹೇಗೋ ಭಾಗವತರು ಹಾಗೇನಪ್ಪ. ಎಲ್ಲರಲ್ಲೂ ಕೂಡ ಏಕದೃಷ್ಟಿಯಿಂದ ಉಪಾಸನೆ ಮಾಡಿ ಶುದ್ಧವಾದ ಜೀವನ ನಡೆಸಿ ಭಗವದ್ಭಕ್ತಿಪೂರ್ಣ ದೇಹವನ್ನು ನಡೆಸಬೇಕು ಅನ್ನೋ ಸಂದೇಶವನ್ನು ಸುಮಧುರವಾದ ಭಾಷೆಯಲ್ಲಿ ಉಪನಿಷತ್ತಿನ ಶೈಲಿಯನ್ನು ನಮ್ಮ ನೆನಪಿಗೆ ತರತಕ್ಕಂಥ ಶೈಲಿಯಿಂದ ಲೋಕಕ್ಕೆ ಕೊಟ್ಟಂತಹ ಮಹಾಯೋಗೀಶ್ವರಾದ ವೇದವ್ಯಾಸರಿಗೂ ಆ ಸತ್ಯಾರ್ಥದ ಮುಡಿಗೋಸಮ ಬಾಡದಂತೆ ಲೋಕಕ್ಕೆ ಅನುಗ್ರಹಿಸಿದಂತಹ ಶುಕಬ್ರಹ್ಮರ್ಷಿಗಳಿಗೂ ಅದಕ್ಕೆ ತಮ್ಮ ವ್ಯಾಖ್ಯಾನಗಳ ಕಾಣಿಕೆಯನ್ನು ಕೊಟ್ಟಿರತಕ್ಕಂಥ ಶ್ರೀಮದ್ ಆಚಾರ್ಯರಿಗೂ ಎಲ್ಲರಿಗೂ ಭೂಮಿ ನಮಸ್ಕಾರವನ್ನು ಮಾಡಿ ಈ ದಿವ್ಯವಾಗಿರ್ತಕ್ಕಂಥ ಕಥಾಲಾಪವನ್ನು ಕೆಬೇಕಾದ ಯೋಜನೆಯನ್ನು ಯಾರು ಮಾಡಿದ್ದಾರೋ ಅವರಿಗೂ, ಇದರ ನಿರ್ವಹಣೆ ಯಾರು ಮಾಡ್ತಾರೆಯೋ ಅವರಿಗೂ, ಇದರಲ್ಲಿ ಪಾಲ್ಗೊಂಡು ಈ ಕಥಾಶ್ರವಣ ಯಾರು ಮಾಡ್ತಾರೋ ಅವರಿಗೂ, ಇಂಥವರೆಲ್ಲರಿಗೂ ಮಂಗಳಾಶಾಸನ ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಯಾರು ತೊಂದರೆ ಮಾಡಿಲ್ಲವೋ ಅವ್ರಿಗೂ ಒಳ್ಳೆಯದಾಗಲಿ ಅವ್ರನ್ನೇ ಕೇಳ್ಕೊಳ್ತೀವಿ. ಕಾರ್ಯಸಾಮಾನ್ಯಂ ಪ್ರತಿ ಪರಿಬಂಧ ಅಭಾವ ಕಾರಣ ಅಂತೂ ತರ್ಕಶಾಸ್ತ್ರದಲ್ಲಿ ಹೇಳ್ತಾರೆ. ಏನಪ್ಪ ಹೇಳಿ, ತುಂಬ ಒಳ್ಳೆ ಕೆಲಸಪ್ಪ. ಕೃಷ್ಣ ನಮಸ್ಕಾರ. ಒಂದು ಶ್ಲೋಕ ಹೇಳಿ. ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ ಏಕೋ ದೇವಃ ದೇವಕೀ ಪುತ್ರ ಏವ ಏಕೋ ಮಂತ್ರಃ ದೇವಕೀ ಪುತ್ರ ನಾಮ ಕರ್ಮಾಪ್ಯೇಕಂ ದೇವಕೀ ಪುತ್ರ ಸೇವಾ. ಕೃಷ್ಣ ಕೃಷ್ಣ ಕೃಷ್ಣ.